ಸರ್ಕಾರ ಇವತ್ತು ತಪ್ಪು ಮಾಡಿದವರು ಕೈ ಕತ್ತರಿಸುತ್ತೆ ಗೊತ್ತೇ, ಕೈ ಕತ್ತ ಬರೀ ಬೆರಳಲ್ಲ ಕೈಯ ಕತ್ತರ, ಸರ್ಕಾರ ತಪ್ಪ ಅದು ಅಲ್ಲ, ಅವನು ಜನರನ್ನು ಹಾಳು ಮಾಡ್ತಾನ ಆದ್ರಿಂದ ಅವನಿಗೆ ಕೂಡ ಶಿಕ್ಷೆ ಅದು. ಏಕಲವ್ಯ ಅಂಥವ್ರು, ಅವನ ವಾಸಸ್ಥಾನ ಯಾವ್ದು ಗೊತ್ತೇನು, ಚಂಬಲ್ ಕಣಿವೆಯಲ್ಲಿ ವಾಸ ಮಾಡ್ತಿದ್ದವ್ರು, ಚಂಬಲ್ ಕಣಿವೆ ಡಕಾಯಿತರಿಗೆಲ್ಲ ಬೇಸಿಸ್ತಾಗಿದ್ದೇ ಏಕಲವ್ಯ. ಆ ಕಾಲದಲ್ಲಿ ಭಾರಿ ದೊಡ್ಡ ಡಕಾಯಿತ ಅವರು, ಆದ್ರಿಂದ ಅವರು ಶಬರ ಸೈನ್ಯವನ್ನು ಕಟ್ಟಿದ್ದವರು. ಅವ್ರು ರೆಬೆಲ್, ಅವರು ರೆಬೆಲ್ ಆಗಿ ರಾಜ ಮಹಾರಾಜರಿಗೆ ಮೋಸ ಮಾಡ್ತಾ, ಜರಾಸಂಧನ ಫಾಲೋ ಮಾಡ್ತಾ, ಕ್ರಿಸ್ತರ ವಿರೋಧ ಮಾಡ್ತಾ ಇದ್ದಾರೆ. ಒಬ್ಬ ಚೆಷ್ಟಿಗೆ ಮಿತಿ ಇರಬೇಕು. ರಾಜದ್ರೋಹಕ್ಕಿಂತ ದೊಡ್ಡ ದ್ರೋಹ ಇಲ್ಲ. ಅವನು ರಾಜದ್ರೋಹ ಮಾಡಿಲ್ಲ, ಭಗವಂತನ ದ್ರೋಹ ಮಾಡ್ತಾ ಇದ್ದಾನೆ. ಕೃಷ್ಣನ ದ್ರೋಹ ಮಾಡಿದ ವ್ಯಕ್ತಿ ಒಳ್ಳೆಯವನಂತ ಮತ್ತೆ ಕೇಳಕ್ ಹೋಗಬಾರದು. ಕೃಷ್ಣ ಹೇಳ್ತಾನೆ, ಯಾತಕ್ಕೆ ಅವತಾರ ಮಾಡ್ತೇನೆ ಗೊತ್ತೇನು ನಾನು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದುರ್ಜನರ ಸಂಹಾರಕ್ಕೋಸ್ಕರ ಅವತಾರ ಮಾಡ್ತೇನೆ ಎಂದು ಕೃಷ್ಣ ಹೇಳಿದ್ದಾನೆ ಅಂತ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅಂದ್ರೆ ಏಕಲವ್ಯ ಎಂಥವು ನೀವು. ಮುಂದೆ ಮಹಾಭಾರತ ಕಥೆ ಇದಿಷ್ಟು ಬಯೋಡೇಟಾ ಒಂದು. ಮುಂದೇನಾಗುತ್ತೆ ಗೊತ್ತಾ, ಅದು ಸಾಯಿ ಕೃಷ್ಣರಿಂದನೇ ಸಾಯ್ತಾನೆ, ಕೃಷ್ಣನೇ ಕೊಲ್ತಾನೆ ಏಕಲವ್ಯನ. ಇನ್ನೇನು ಟೆಸ್ಟ್ ಬೇಕು ಅವನು ದುಷ್ಟ ಅಂತ ಹೇಳೋದಕ್ಕೆ. ಆದ್ದರಿಂದ ಅಂತ ಏಕಲವ್ಯನನ್ನ ಆ ರೀತಿ ಇವರು ಕೇಳಿದರೆ ಅದು ಯಾವ ತಪ್ಪು ಆಗಲಿಲ್ಲ, ಅದೊಂದು ಸಮಾಜ ಸೇವೆ ಆಯ್ತೇ ಹೊರತು ಅದು ಶಿಕ್ಷೆ ಆಗಲಿಲ್ಲ. ಇದು ದ್ರೋಣಾಚಾರ್ಯರ ಬಗ್ಗೆ ಯಾವ ತಪ್ಪಿನ ಪ್ರಸಕ್ತಿ ಇಲ್ಲ, ಅದು ನಡೆದೋಯ್ತು. ಅರ್ಜುನ ಅಸೂಯೆ ಪಟ್ಟಲ್ಲ ಅಂತ ಕೇಳಿದರೆ, ಅರ್ಜುನ ಅಸೂಯೆ ಪಟ್ಟಿಲ್ಲ, ನನಗೆ ನೀವು ಮಾತು ಕೊಟ್ಟಿದ್ದು ನಡೆಸಿಲ್ಲ ಅಂತ ಅಷ್ಟೇ ಕೇಳಿದ್ರೆ ಅಸೂಯೆ ಪಡಲಿಲ್ಲ. ಅರ್ಜುನ ಅಸೂಯೆ ಪಟ್ಟಿಲ್ಲ ಅಂತ ನೀವೇನೆ ಹೇಳ್ತೀರಿ, ನಾವ್ಯಾಕೆ ಹೇಳಬಾರದು ಅಂತ ಕೇಳಿದರೆ, ನಾವು ಸಾವಿರ ಹಿಡಿತೇವೆ ಅದು ನಡೆಯೋದಿಲ್ಲ, ಭಗವದ್ಗೀತೆ ಏನು ಹೇಳುತ್ತೆ ಕೇಳಬೇಕು. ಅರ್ಜುನ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಗೀತೆ ಹೇಳ್ತಾ ಇದ್ದೇನೆ ಯಾತಕ್ಕೆ ಗೊತ್ತೇನು, ಪ್ರವಕ್ಷಾಮಿ ಅನಸೂಯವೇ, ನೀನು ಅಸೂಯೆ ಇಲ್ಲದವನಾದ್ರೆ ಹೇಳ್ತೇನೆ ಅಂತ ಹೇಳ್ತಾನೆ. ಅರ್ಜುನಿಗೆ ಸರ್ಟಿಫಿಕೇಟ್ ಅವರಿವರಿಂದ ಬಂದಿದ್ದಲ್ಲ, ಕೃಷ್ಣ ಕೊಟ್ಟ ಸರ್ಟಿಫಿಕೇಟ್. ನೀನು ಅಸೂಯೆ ಪಡೆದವನು, ತುಂಬಾ ಯೋಗ್ಯ, ಅದಕ್ಕೆ ಭಗವದ್ಗೀತೆ ಹೇಳ್ತೇನೆ. ಕೃಷ್ಣರಿಂದ ಇಂಥ ಸರ್ಟಿಫಿಕೇಟ್ ತಗೊಂಡು ಭಗವದ್ಗೀತೆ ಕೇಳಿದ ಅರ್ಜುನ ದೊಡ್ಡವನು, ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿ ಅವನಿಂದಲೇ ಸಾಯ್ತಕ್ಕಂಥ ಏಕಲವ್ಯ ದೊಡ್ಡವರ ಲೆಕ್ಕ. ಇವತ್ತಿನ ಜನಾಂಗ ಏಕಲವ್ಯನ ಪರ ವಾದಿಸ್ತಾ ಅರ್ಜುನನ ದೂರ ಮಾಡ್ತಾರಲ್ಲ, ಎಷ್ಟು ತಪ್ಪಾಯ್ತು ಅದರಿಂದ. ಅರ್ಜುನ ಎಷ್ಟು ಲೋಕಮಾನ್ಯನಾಗ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ ಪಾಂಡವಾನಾಂ ಧನಂಜಯ. ಇಂಥ ಮಹಾತ್ಮನನ್ನ ದುಷ್ಟನನ್ನ ಮಾಡಿಬಿಟ್ಟು ಆ ದುಷ್ಟನನ್ನ ಮಹಾತ್ಮನ ಮಾಡಕ್ಕೆ ಅಂತ ಹೊರಟ್ರೆ ಇದೆಂತ ಮಹಾಭಾರತವಾಗತ್ತಾಗ, ಅದು ಸರಿಯಲ್ಲ. ಇದು ನಿಜವಾದ ಹಿನ್ನೆಲೆ ಇಷ್ಟು. ಇದನ್ನೆಲ್ಲ ನಾವು ವಿಮರ್ಶೆ ಮಾಡಿದಾಗ ನಿಜವಾದ ಮಹಾಭಾರತದ ಸಂದೇಶ ಗೊತ್ತಾಗುತ್ತೆ. ಜಾತಿಯ ಪ್ರಶ್ನೆ ಅಲ್ಲ ಇದು, ದಲಿತರ ಪ್ರಶ್ನೆ ಅಲ್ಲ, ದಲಿತರ ವಿರೋಧಿ ಮಹಾಭಾರತ ಅಲ್ಲ. ಹಾಗಿದ್ರೆ ವಿದುರನನ್ನ ಆ ಮಟ್ಟಕ್ಕೆ ಎತ್ತಾ ಇರಲಿಲ್ಲ ಮಹಾಭಾರತ. ವಿದುರನಿಗೆ ಎಷ್ಟು ಮಹತ್ವ ಇದೆ, ಘಟೋತ್ಕಜ ಒಬ್ಬ ರಾಕ್ಷಸ ಗೊತ್ತೇನು, ಅವನಿಗೆ ಭೀಮನ ಮಗ ಅವನು ರಾಕ್ಷಸ ಆದವನು, ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು. ಅಂದ್ರೆ ಜಾತಿ ಮತ ಎಲ್ಲವನ್ನು ಮೀರಿ ಭಗವಂತ ಭಕ್ತರನ್ನ ಕಾಪಾಡ್ತಾನೆ ಅಂದ ಮೇಲೆ ಇಲ್ಲಿ ಜಾತಿ ಮತ ಕೋಮಗಳ ಪ್ರಶ್ನೆ ಬಂದಿಲ್ಲ. ದುಷ್ಟ ಅಂದ್ರೆ ದುಷ್ಟ, ಕಾಫಿ ಹೊಡೆದು ಹೊರಗಾಕಿದಾಗ ಯಾಕೆ ಅಷ್ಟೋ ಹೊಡೆದ ಕಾಫಿ ಹೊಡೆದ ಅಂತ ಕೇಳಿದ್ರೆ ಕ್ಯಾಸ್ಟ್ ಕೇಳಲೇಬಾರದು. ಕಾಫಿ ಹೊಡೆದು ತಪ್ಪು ಪರಿಶ್ ಮಾಡಬೇಕು ಹೊರತು ಕ್ಯಾಸ್ಟ್ ಪ್ರಶ್ನೆ ಬರಬಾರದು. ಇವತ್ತು ದೊಡ್ಡ ಇಶ್ಯೂ ಮಾಡಿಬಿಡ್ತಾರಲ್ಲ ಅದು ತಪ್ಪಾಗ. ಇದು ಮಹಾಭಾರತಕ್ಕೆ ಮಾಡಿದ ವಂಚನೆಯ ಹೊರತು ನಿಜವಾಗಲೂ ಮಹಾಭಾರತ ಹೃದಯ ಅದಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನನ್ನ ಭಕ್ತರೆಲ್ಲ ನನಗೆ ಪ್ರಿಯ ಅಂತ ಹೇಳುತ್ತಾರೆ. ಅಂದಮೇಲೆ ನೋಡಿ, ಇವನು ನಿಷಾದ, ಕೃಷ್ಣರಿಗೆ ನಿಷಾದ ಅಂತ ಕೋಪ ಇತ್ತು ಅಂತ ಹೇಳೋದಾದ್ರೆ ರಾಮಾಯಣಕ್ಕೆ ಹೋಗಿ, ಶಬರಿ ಯಾರು ಗೊತ್ತೇನು, ಅವಳು ಬೇಡತಿಯವಳು, ಬೇಡ ಜಾತಿಯವಳು, ಸ್ತ್ರೀಯವಳು. ಕೃಷ್ಣ ಅವಳು ಇದ್ದಲ್ಲಿಗೆ ಹೋಗಿ ಅವಳ ಆತಿಥ್ಯ ಸ್ವೀಕಾರ ಮಾಡ್ತಾನಲ್ಲ, ಕೃಷ್ಣ ಯಾಕೆ ಹೋದ ಹಾಗಿದ್ರೆ, ರಾಮ ಯಾಕೆ ಹೋದ ಅಲ್ಲಿಗೆ. ಅವಳೊಬ್ಬ ಶಬರಿ ಅವಳು ದುಷ್ಟಳು ಅಂತ ತಿಳ್ಕೊಳ್ಳೋದಾಗಿದ್ದರೆ ಕೃಷ್ಣ ಅಲ್ಲಿ ಹೋಗ್ತಿರಲಿಲ್ಲ. ಅವಳು ಶಬರಿ, ಇವನು ಶಬರ, ಶಬರ ಅವರು ಕಾಮನ್ ನೌನ್, ಬೇಟೆಗಾರ ಅಂತ ಅರ್ಥ. ಅವಳು ಬೇಡತಿ, ಇವನು ಬೇಡಗಾರ ಅಷ್ಟೇ. ಅಂದಮೇಲೆ ಇವನು ದುಷ್ಟ ಅಂತ ಕೃಷ್ಣ ಕೊಂದಿದ್ದೇ ಹೊರತು ಅವನು ಏನೋ ಕಾರಣ ಕೃಷ್ಣ ಜಾತಿಯನ್ನೋರು ಕೃಷ್ಣ ಕೊಲ್ಲಿಲ್ಲ, ದುಷ್ಟ ಅಂತ ಕೊಂದ. ಶಬರಿಯನ್ನ ಭಕ್ತಳೊಂದು ಸ್ವೀಕಾರ ಮಾಡಿದನೇ ಹೊರತು ಜಾತಿಯನ್ನು ನೋಡಲಿಲ್ಲ. ವಿನಾಕಾರಣ ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನಾವು ಅದನ್ನು ಕಾರಣಕ್ಕೆ ಹೋದರೆ ಅದು ನಮ್ಮ ತಪ್ಪಾಗತ್ತೆ ಹೊರತು ಮಹಾಭಾರತ ರಾಮಾಯಣಗಳ ತಪ್ಪು ಅಲ್ಲವೇ ಅಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಏಕಲವ್ಯ ಅಷ್ಟು ಕೊಟ್ಟ ಮೇಲೆ ಎಲ್ಲ ಹೊರಟರು. ಅವತ್ತಿನಿಂದ ಅವನ ಶಕ್ತಿ ಕುಂಠಿತವಾಯಿತು. ಇಷ್ಟಾದ್ರೂ ತಿದ್ದುಕೊಳ್ಳಿಲ್ಲ ಅವನು, ಕೃಷ್ಣನ್ ಮತ್ತೆ ಮತ್ತೆ ಹೋಗ್ತಾನೆ, ಕೊನೆಗೆ ಸತ್ತೇ ಸಾಯ್ತಾನೆ. ದ್ರೋಣಾಚಾರ್ಯರು ಇಷ್ಟೆಲ್ಲ ಮಾಡಿ ಕೊನೆಗೆ ಒಂದು ದಿವಸ ಹೇಳಿದರು, ವಿದ್ಯಾಭ್ಯಾಸ ಮುಗಿದಿದೆ, ನಾನು ಹೇಳಿಕೊಡೋದೆಲ್ಲ ಮುಗಿದಿದೆ ಅಂಥೇಳಿ ಘೋಷಣೆ ಮಾಡಿದರು. ಎಲ್ಲ ಕೋರ್ಸ್ ಕಂಪ್ಲೀಟ್ ಆಯ್ತು ಎಲ್ಲರಿಗೂ ಕೂಡ. ಆದರೆ ಅವತ್ತು ಪದ್ಯ ಕೋರ್ಸ್ ಕಂಪ್ಲೀಟ್ ಆಯಿತು ಅಂದರೆ ಪರೀಕ್ಷೆ ಮಾಡಿತಾನೆ ತೋರಿಸ್ಬೇಕೀಗ, ಡಿಕ್ಲೇರ್ ಮಾಡಬೇಕಲ್ಲ. ಧೃತರಾಷ್ಟ್ರದ ಮುಂದೆ, ಧ್ವನಿಶ್ವರ ಮುಂದೆ, ಎಲ್ಲರ ಮುಂದೆ ಹೇಳ್ತಾರೆ, ಹುಡುಗರು ಹೇಳಿಕೊಟ್ಟಿದ್ದಾಗಿದೆ, ಎಷ್ಟು ಹೇಳಿಕೊಟ್ಟಿದ್ದೀನಿ ತೋರಿಸ್ತೇನೆ ನಾನು, ಅಸ್ತ್ರವಿದ್ಯಾ ಪರೀಕ್ಷೆಯನ್ನು ಏರ್ಪಾಟು ಮಾಡ್ತೇನೆ, ನೀವೆಲ್ಲ ಬರಬೇಕು ಅಂತ ಹೇಳಿ ಒಂದು ರಂಗವನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಸ್ಟೇಡಿಯಮ್ಮು, ಎಲ್ಲ ವ್ಯವಸ್ಥೆಗಳು, ಎಲ್ಲ ವಿಧವಾದಂಥ ಪರೀಕ್ಷೆ ಕೊಡಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಆ ಮುಂದೇನಾಗುತ್ತೆ ಅನ್ನೋದು ಕುತೂಹಲ. ಆ ಪರೀಕ್ಷಾ ಕಾಲದಲ್ಲೇ ಕರ್ಣ ಪ್ರವೇಶ ಮಾಡೋದು, ಅಲ್ಲಿ ಘರ್ಷಣೆ ನಡೆಯೋದು, ಮುಂದೆ ಗುರುದಷ್ಟು ಏನು ಕೇಳ್ತಾರೆ, ಭಾರಿ ಮನಸ್ಸಿನ ತಲೆಗೆ ಕೂತಿರ್ದು ಏನು ಗುರುದಷ್ಟು ಕೇಳ್ತಾರೆ ನೋಡ್ಬೇಡ, ಇವರೊಬ್ಬಕ್ಕೆ ಗುರುದಷ್ಟು ಏನು ಕೇಳ್ತಾರೆ, ಅದನ್ನು ಯಾರು ನಡೆಸ್ತಾರೆ, ಯಾವ ರೀತಿಯಾಗಿ ಮುಂದೆ ನಡೆಯುತ್ತೆ. ನಾಳೆ ನಾಡಿದ್ದು ಎರಡು ದಿವಸ ಇದೆ, ನಾಳೆ ದಿವಸದಲ್ಲಿ ಆ ಭಾಗ ನೋಡುತ್ತಾ ನಾಡಿದ್ದು ದ್ರೌಪದಿ ದೇವಿ ಅವತಾರ. ಕಳೆದ ಸಲ ಪಾಂಡವರ ಅವತಾರಕ್ಕೆ ಮಂಗಳ ಆಗಿತ್ತು, ಈ ಸಲ ದ್ರೌಪದಿ ಅವತಾರಕ್ಕೆ ಮಂಗಳ ಆಗಿತ್ತು. ದ್ರೌಪದಿ ಎಷ್ಟು ಅದ್ಭುತವಾದ ಸ್ತ್ರೀ, ಹೇಗೆ ಅವತಾರ ಮಾಡಿದ್ದು, ನಿಜವಾಗಲೂ ದ್ರೌಪದಿ ಅಂದರೆ ಯಾರು, ಹುಟ್ಟಿದ ಸನ್ನಿವೇಶ ಹೇಗಿತ್ತು, ಹುಟ್ಟುತ್ತಿರಲಿಕ್ಕೆ ಏನೇನು ನಡೆದೋಯಿತು, ಎಂಥ ಮಂತ್ರಗಳ ಬಲ ಅಲ್ಲಿತ್ತು. ಅತ್ಯದ್ಭುತವಾದ ಸೃಷ್ಟಿ ದ್ರೌಪದಿಯ ಸೃಷ್ಟಿ ಅಂದರೆ ವಿಶ್ವದ ಇತಿಹಾಸದಲ್ಲೇ ಆ ರೀತಿ ಹುಟ್ಟಿ ಬಂದವರು ಇಬ್ಬರೇ ಇಬ್ರು. ಭೂಮಿಯಿಂದ ಅವತಾರ ಮಾಡಿದಂಥ ಮಹಾಲಕ್ಷ್ಮಿ ಜಾನಕಿ ಒಂದು ಕಡೆ ಆದರೆ ಸಾಕ್ಷಾತ್ ದ್ರೌಪದಿ ಇನ್ನೊಬ್ಬರು. ಆಕೆ ಸರ್ವೋತ್ತಮನ ಪತ್ನಿ, ಈಗ ಜೀವೋತ್ತಮನ ಪತ್ನಿ. ದ್ರೌಪದಿಯ ಬಗ್ಗೆ ವಿಷಯಗಳನ್ನು ತಿಳ್ಕೊಡುತ್ತಾ ನಾಳೆ ನಾಡಿದ ಪ್ರವಚನ ನಡೆದು ನಾಡಿದ್ದು ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ದೀಯತಾಂ ಕಮಲಾಂ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಪುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾಃ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೆ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ದ್ರೋಣಾಚಾರ್ಯರು ಕುರುಪಾಂಡವರಿಗೆ ಅಸ್ತ್ರವಿದ್ಯಾ ಗುರುಗಳಾಗಿ ತಾವು ಶ್ರೀ ಪರಶುರಾಮದೇವರಿಂದ ಏನನ್ನ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಿದ್ರು ಅದನ್ನೆಲ್ಲ ಸಹ ಉಪದೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ಭೀಮನಿಗೆ ಅಸ್ತ್ರವಿದ್ಯೆ ಬೇಕಿರಲಿಲ್ಲ, ಅರ್ಜುನನಿಗೆ ಬೇಕಾಗಿದ್ದಕ್ಕೆ ಆದ ಪ್ರತಿಜ್ಞೆ ಮಾಡಿದ. ಅದರಂತೆ ದ್ರೋಣಾಚಾರ್ಯರು ಸಂಪೂರ್ಣವಾದಂತಹ ಅನುಗ್ರಹ ಭಾವದಿಂದ ಅರ್ಜುನನಿಗೆ ಸಮಸ್ತವಾದ ಶಸ್ತ್ರಾಸ್ತ್ರ ವಿದ್ಯೆಯನ್ನು ತಿಳಿಸಿದರು. ಅವರು ಆ ಮಟ್ಟಿಗೆ ತಿಳಿಸಿದ್ದು ಇಬ್ಬರಿಗೆ ಅಂತ ಹೇಳಿದ್ದಾರೆ, ಒಬ್ಬ ಅರ್ಜುನ ಇನ್ನೊಬ್ಬ ಅಶ್ವತ್ಥಾಮ. ಅಶ್ವತ್ಥಾಮರು ಸ್ವಂತ ಮಗ, ಇವರು ಶಿಷ್ಯ. ಇನ್ನೊಂದು ವಿಶೇಷ, ಅಶ್ವತ್ಥಾಮಾಚಾರ್ಯರಿಗೆ ಈ ಸಂಪರ್ಕದಿಂದಾಗಿ ಅಸ್ತ್ರವಿದ್ಯೆ ಕಲಿತಕ್ಕಂಥ ಪ್ರಸಂಗನೂ ಒದಗಿಹೋಯಿತು. ಬಾಲ್ಯದಲ್ಲೇನೆ ಮಿರರ ಜೊತೆ ಸೇರೇನೆ ಅವರಭ್ಯಾಸವನ್ನು ಮಾಡಿದರು. ಅದು ಆ ಕಾಲಕ್ಕೆ ಒಳ್ಳೆಯದು ಅಂತ ಅನಿಸಿದರೂ ಕೂಡ ಮುಂದೆ ಭಗವತ್ ಸಂಕಲ್ಪದಂತೆ ಏನೇನೋ ವಿಷಯಕ್ಕೆ ಕಾರಣವಾಗ್ತಾ ಇದೆ. ಅಷ್ಟೆಲ್ಲ ನಡೆದು ಈ ಮಧ್ಯೆ ಬಂದ ಕರ್ಣ ಮತ್ತು ಏಕಲವರಿಗೆ ಮಾತ್ರ ದ್ರೋಣಾಚಾರ್ಯರು ಹೇಳಿಕೊಡಲಿಲ್ಲ. ಕರ್ಣನಿಗೆ ಸ್ವಲ್ಪ ಹೇಳಿಕೊಟ್ಟು ಬ್ರಹ್ಮಾಸ್ತ್ರಾದಿಗಳನ್ನು ಹೇಳಲಿಲ್ಲ. ಈ ಏಕಲವ್ಯನಿಗೆ ಮಾತ್ರ ಏನನ್ನೂ ಹೇಳಲಿಲ್ಲ. ಈತ ಸೂತಪುತ್ರ ಅನ್ನೋ ಕಾರಣಕ್ಕೋಸ್ಕರ ಒಂದು ಹಂತದವರಿಗೆ ಹೇಳಿದ್ರು. ಯುದ್ಧದಲ್ಲಿ ಸೂತನಿಗೆ ಸ್ವಲ್ಪ ಅಸ್ತ್ರ ಗೊತ್ತಿದ್ರೆ ತಪ್ಪಲ್ಲ, ಅಷ್ಟು ಗೊತ್ತಿದ್ರೆ ಹೇಳ್ತಾರೆ. ಆದರೆ ಪೂರ್ತಿ ಹೇಳಿಕೊಟ್ರೆ ಏನಾಗುತ್ತೆ, ಅವನು ಅವರೇ ಯುದ್ಧ ಮಾಡ್ತಾನೆ, ರಥಿಗೆ ಅವಕಾಶವೇ ಇರೋದು. ಸೂತ ಅಂತ ಹೇಳಿ ರಥದ ಓಡಿಸೋನು, ರಥ ಓಡಿಸ್ತಕ್ಕಂಥವನಿಗೆ ಎಷ್ಟು ಪರಿಜ್ಞಾನ ಇದ್ರೆ ಸುರಕ್ಷಿತವಾಗಿ ರಥ ಓಡಿಸಲಿಕ್ಕೆ ಸಾಧ್ಯ, ಅಷ್ಟನ್ನು ಹೇಳಿದರೆ ಹೊರತು ಹೆಚ್ಚಳದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಕರ್ಣ ಅದನ್ನು ಒಪ್ಪೋದ್ರ ಬದಲು ವಿರೋಧವನ್ನು ಮಾಡಿದ್ರು. ಮುಂದೆ ಕರ್ಣನಿಗೆ ಬಂದ ಶಾಪ ಇತ್ಯಾದಿ ನಮಗೆ ಗೊತ್ತಾಗಿದೆ. ಅದು ಕೆಡ್ತಾರೆ. ಯಾರು ನ್ಯಾಯಕ್ಕೆ ನೀತಿಗೆ ತಲೆ ಬಾಗೋದಿಲ್ಲ ಆಗೇನ ಗೆದ್ದ ಕಾಣುತ್ತೆ, ಅದರ ಕೊನೆ ಫಲ ಮಾತ್ರ ಎಂದು ಸುಖ ಅಂತ ಆಗೋದಿಲ್ಲ, ದುರಂತವಾಗಲೇಬೇಕು ಅಂತ. ಇವತ್ತು ನಮ್ಮ ಲೌಕಿಕ ಕಾನೂನುಗಳನ್ನು ವೈಲೇಟ್ ಮಾಡಿದ್ರೇನೆ ಯಶಸ್ಸನ್ನು ಗಳಿಸೋದು ಕಷ್ಟ. ಅಂತ ಹೊತ್ತಿನಲ್ಲಿ ಆಧ್ಯಾತ್ಮಿಕವಾದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಎಂದೂ ಅದರ ಪರಿಣಾಮ ಶ್ರೇಷ್ಠ ರೀತಿಯಲ್ಲಿ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಪಾಲಿಸಿದಾಗ ಅದು ನಮ್ಮನ್ನು ಪಾಲಿಸುತ್ತೆ. ಧರ್ಮಯೇವ ಹತೋಹಂತಿ, ಅದನ್ನು ಕೈಬಿಟ್ರೆ ಅದನ್ನು ನಾವು ಅದಕ್ಕೆ ನಾವು ಬಲಿ ಆಗಲೇಬೇಕಾಗತ್ತೆ. ಕರ್ಣ ಸಣ್ಣ ಪುಟ್ಟವನಲ್ಲ, ಸೂರ್ಯನ ಅವತಾರ, ಅವನಿಗೂ ಸಹ ದುರಂತ ತಪ್ಪಲಿಲ್ಲ ಅಂದರೆ ನ್ಯಾಯಬಾಹಿರವಾದ ಅಧ್ಯಯನ ಆತನಿಗೆ ಸಾರಕವಾಗಲಿಲ್ಲ. ಇನ್ನು ಏಕಲವ್ಯನಿಗಂತೂ ಪೂರ್ಣ ರಾಕ್ಷಸ. ಅದಿಬ್ಬರಲ್ಲಿ ಸ್ವಾರಸ್ಯ ನೋಡಬೇಕು. ಕರ್ಣ ಹೆಸರಿಗೆ ಸೂತಪುತ್ರನಾದರೂ ಮೂಲತಃ ಆತ ಸೂರ್ಯನ ಅವತಾರ ಆತ, ಅಂಥವನಿಗೆ ಹೀಗಾಯಿತು. ಇವನಂತೂ ರಾಕ್ಷಸ, ಇವನು ಮಣಿಮಾನ್ ಅಂತಕ್ಕಂಥ ದೊಡ್ಡ ರಾಕ್ಷಸನ ಅವತಾರ, ಭಗವಂತನಾದ ಕೃಷ್ಣನ ದ್ವೇಷಿ, ಲೋಕ ಕಂಟಕ, ಪ್ರಜೆಗಳಿಗೆ ಮಾರಕನಾಗಿ ಪಶುಪಕ್ಷಿಗಳನ್ನು ಕೂಡ ನಾಶ ಮಾಡುತ್ತಿದ್ದ ಮಹಾಪಾಪಿಷ್ಠವು. ಅಂದ ಮೇಲೆ ಅವನಿಗೆ ಶಸ್ತ್ರಾಸ್ತ್ರ ವಿದ್ಯೆ ಹೇಳಿಕೊಡೋದಂತೂ ಸಾಧ್ಯವಿರಲೇ ಇಲ್ಲ. ಅವನು ಕೂಡ ಏನು ಮಾಡದ, ಬೇರೊಂದು ದಾರಿಯನ್ನು ಹಿಡಿದ. ಅದಿಬ್ಬರಿಗೂ ಸುಖವಾಗಲಿಲ್ಲ. ಇದು ವಿಶೇಷ. ಬೇಡ ಅಂದ ಮೇಲೆ ಯಾವ ಮಾರ್ಗದಲ್ಲಿ ಕಲೀಲಕ್ಕೆ ಹೋದರೂ ಕೂಡ ಅದರ ಪರ್ಯವಸ್ಥಾನ ಕೆಟ್ಟ ರೀತಿಯಲ್ಲಿ ಆಗಲೇಬೇಕು ಅಂತ ಹೇಳೋದಕ್ಕೆ ಇಬ್ಬರು ದೊಡ್ಡ ದೃಷ್ಟಾಂತ. ಕರ್ಣ ಸಾತ್ವಿಕನಾಗಿ ದೃಷ್ಟಾಂತ, ಏಕಲವ್ಯ ತಾಮಸನಾಗಿ ದೃಷ್ಟಾಂತ. ಅಂದರೆ ಧರ್ಮವನ್ನು ಕೆಟ್ಟವರು ತಪ್ಪಿದರೂ ದುಷ್ಪರಿಣಾಮ ತಪ್ಪಿದ್ದಲ್ಲ, ಒಳ್ಳೆಯವರು ತಪ್ಪಿದರೂ ದುಷ್ಪರಿಣಾಮ ತಪ್ಪಿದ್ದಲ್ಲ, ಅವರವರಿಗೆ ತಕ್ಕಂತೆ ಹಾಗೇ ಆಗುತ್ತೆ. ಆದ್ದರಿಂದ ಮಹಾಭಾರತ ಬರೆದಿದ್ದೇ ಅದಕ್ಕೋಸ್ಕರ. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ವಾಖ್ಯಾನಂ ಕೃಪಯಾ ಮುನಿನಾಕೃತಂ. ಧರ್ಮ ಶಿಕ್ಷಣವನ್ನು ಮಾಡಬೇಕಂತೇನೆ ಬರೆದಿತ್ತು. ನಡೆದ ಇತಿಹಾಸವನ್ನು ಎಲ್ಲ ಇತಿಹಾಸಗಳು ದಾಖಲೆ ಮಾಡಬೇಕಾಗಿಲ್ಲ. ಯಾವ ಇತಿಹಾಸವನ್ನು ದಾಖಲೆ ಮಾಡಿದರೆ ಮುಂದಿನ ಜನಾಂಗಕ್ಕೆ ಧರ್ಮಶಿಕ್ಷಕರಾದಂಥ ಒಂದು ಶ್ರೇಷ್ಠವಾದ ಶಾಸ್ತ್ರ ಉದ್ಭವಿಸುತ್ತೋ ಅಂತ ದಾಖಲೆ ಮಾಡಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ಮಹಾಭಾರತ ಇತಿಹಾಸದ ಎಚ್ಚರ ಇದ್ದವರಿಗೆ ಧರ್ಮಕ್ಕೆ ಹೇಗೆ ತಲೆಬಾಗಬೇಕು, ಅಲ್ಲಿ ಸುಖ ಕಾಣಬೇಕು ಅನ್ನೋದಕ್ಕೆ ದೃಷ್ಟಾಂತ. ಮುಂದೆ ದ್ರೋಣಾಚಾರ್ಯರು ಅವರಿಗೂ ಸರಿ ಮಾಡಿದರು. ಯಾವಾಗ ಏಕಲವ್ಯ ಗುರುದಕ್ಷಿಣೆಯನ್ನಾಗಿ ತನ್ನ ಬಲಗೈ ಹೆಬ್ಬೆರಳನ್ನೇ ಕೊಟ್ಟುಬಿಟ್ಟ, ಆಗ ದ್ರೋಣಾಚಾರ್ಯರಿಗೆ ಒಂದು ದಾರಿ ತಪ್ಪುವುದಕ್ಕೆ ಕಾರಣವಾದ ಮೋಹ ಹುಟ್ಟಿತು. ನಾನು ಕೇಳಿದ್ದಕ್ಕೆ ಹೆಬ್ಬೆರಳೆ ಕೊಟ್ಟುಬಿಟ್ಟ ಇವನು, ನನ್ನ ಭಾರಿ ಭಕ್ತ ಅನ್ನೋ ಭ್ರಮೆಗೆ ಒಳಗಾಗಿಬಿಟ್ಟು ಆಮೇಲೆ ಏನು ಮಾಡಿದ್ರಂತ ಗೊತ್ತೇನು. ಪುನಃ ಕೃಪಾಳೂರೈವತ ಪರ್ವತೇತಂ, ಏಕಾಂತದಲ್ಲಿ ಏಕಲವ್ಯನ ಹತ್ರ ಹೋಗಿ ರೈವತ ಪರ್ವತ ಅಂತ ಒಂದು ಪರ್ವತ ಅಲ್ಲಿ ಹೋಗಿಬಿಟ್ಟು ಯಾರಿಗೂ ತಿಳಿದಂತೆ ಅವನು ಹೇಳ್ಕೊಟ್ಬಿಟ್ರಂತ ಅಸ್ತ್ರಗಳನ್ನು. ಇದು ದ್ರೋಣಾಚಾರ್ಯ ಮಾಡಿದ ದೊಡ್ಡ ದುರಂತ. ಅಂದರೆ ಮೊದಲು ಧರ್ಮಕ್ಕೆ ನಿಷ್ಠರಾಗಿ ಬದುಕಿದ ಅವರು ಒಂದು ಕಾಲಕ್ಕೆ ಧರ್ಮವನ್ನು ಕಳ್ಕೊಂಡ್ಬಿಟ್ರು. ಕಳ್ಕೊಳ್ಳೋದಕ್ಕೇನು ಕೆಂಪು ಮಾಡೋಕ್ಕೇನು ಕಾರಣ, ಬಲಗೈ ಹೆಬ್ಬೆರಳನ್ನೇ ಕೊಟ್ಟುಬಿಟ್ಟ, ಕಾರಣ ಡ್ರಾಪ್ ಕೊಟ್ಟ ಅಂತ ಹೇಳಿ ಕಾಪಿ ಹೊಳ್ಳಕ್ಕೆ ಚಾನ್ಸ್ ಕೊಟ್ಟರೆ ಹಾಗೋ ಹಾಕಿ ಪಾಪ ಕೊಟ್ಟ. ಅದು ಮಳೆ ಬೇರೆ ಬರ್ತಿತ್ತು, ಅಂಥವ್ರ ಡ್ರಾಪ್ ಕೊಟ್ಟ ಅಂದಮೇಲೆ ಬರ್ಕೊಂಡು ಹೋಗು ಅಂತ ಹೇಳಿದ್ರೆ ಹಾಗೋ ಹಾಕಿ. ಅದಕ್ಕೆ ಭಗವಂತ ಹೇಳಿದ್ರು ಧರ್ಮವನ್ನು ಪಾಲಿಸಬೇಕಾದ್ರೆ ನಿಷ್ಠುರತೆ ಅನಿವಾರ್ಯ ಅಂತ ಹೇಳಿದ್ದಾರೆ. ಅನುಕಂಪ ಪ್ರೀತಿ ವಿಶ್ವಾಸ ಬೇರೆ, ಧರ್ಮ ಬೇರೆ. ವಿದ್ಯಾರ್ಥಿಗಳು ಅನುಕೂಲ ಮಾಡೋದು ತಪ್ಪಲ್ಲ, ಆದರೆ ಔಟ್ ಆಫ್ ದಿ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆ. ಸ್ವಲ್ಪ ತಡವಾಗಿ ಬಂದರೆ ಕೊಡಬಹುದು, ಅಷ್ಟೇ ಹೊರಗೆ ಕಾಪಿ ಹೊಡೆಯಲು ಕೊಡೋಕ್ಕೆ ಸಾಧ್ಯ ಉಂಟಾ? ಸಾಧ್ಯನೇ ಇದೆ. ಅವರು ಮಾಡ್ತಾರೆ ಕೃಷ್ಣನ ದ್ರೋಹಿಯಾದವನಿಗೆ, ಪರಮ ದ್ವೇಷಿಯಾದವನಿಗೆ ಏಕಾಂತದಲ್ಲಿ ಹೋಗಿ ದಿವ್ಯಾಸ್ತ್ರಗಳನ್ನೇ ಹೇಳ್ಕೊಟ್ಬಿಟ್ರು. ಇದು ಅವ್ರು ಮಾಡಿದ ತಪ್ಪದು. ಒಂದು ಆ ತಪ್ಪಿನ ಪ್ರಭಾವ ಕೊನೆಗೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಕೊನೆಗೆ ದುರ್ಯೋಧನಾದಿಗಳು ರಾಕ್ಷಸರೇ, ಅವರಿಗೂ ಹೇಳಬಾರದಾಗಿತ್ತು. ತಮಾಷೆ ನೋಡಿ, ಅವ್ರು ಹೇಳಬಾರದು ನ್ಯಾಯವಾಗಿ. ಆದರೆ ಈ ಎಲಿಜಿಬಿಲಿಟಿ ಇದೆ ಅವರಿಗೆ, ಕ್ಷತ್ರಿಯರಾದ ಎಲಿಜಿಬಿಲಿಟಿ ಇದೆ. ಇದು ಫಜಿತಿ ಆಯಿತು. ಒಬ್ಬ ಗೂಂಡ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಎಲ್ಲ ಇದ್ಬಿಟ್ಟು ಅಡ್ಮಿಷನ್ ಕೊಡಲೇಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ಆ ಸಮಯ ಬಂದ ಹಿಡಿದಾಕ್ ಹೋದ್ರೆ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ದುರ್ಯೋಧನ ಮಹಾ ಏಕಲವ್ಯನಿಗಿಂತ ಮಹಾಪಾಪಿಯವನು, ಏಕಲವ್ಯ ಇವನಿಗಿಂತ ಎಷ್ಟೋ ವಾಸಿ, ಅಂಥ ಪಾಪಿಷ್ಟ ಅಂತವನು ಹೇಳಿಕೊಟ್ರು. ಯಾಕೆ? ಕ್ಷತ್ರಿಯನಾಗಿ ಹುಟ್ಟಿದ ಅಡ್ವಾಂಟೇಜ್ ತಗೊಂಡು. ಈ ದೃಷ್ಟಿಯಿಂದ ಮುಂದೆ ಶಿಕ್ಷೆ ಆಗೋದೆಲ್ಲ ಆಗುತ್ತೆ ದುರ್ಯೋಧನನಿಗೆ, ಆ ಕಾಲಕ್ಕೆ ಅವನಿಗಿದಾಯಿತು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಸ್ವರೂಪ ಗೊತ್ತಿದ್ದಾಗ ನಡ್ಕೊಳ್ಳೋ ರೀತಿಯೇ ಬೇರೆ. ಸ್ವರೂಪ ಗೊತ್ತಿಲ್ಲದೆ ಹೋಗಿದ್ದ ಕಾಲಕ್ಕೆ ಅವ್ರ ಹೊರಗಿನ ಅಪಿಯರೆನ್ಸ್ ಎಷ್ಟೋ ಅಷ್ಟೇ ನಮಗೆ ತೀರ್ಮಾನ. ಗೊತ್ತಿದ್ದವರಿಗೆ ಮಾತ್ರ ಒಳಗೆ ನೋಡಿ ತಿಳ್ಕೋಬೇಕಾಗುತ್ತೆ. ಈ ದೃಷ್ಟಿಯಿಂದ ಅಶ್ವತ್ ಈ ಒಂದು ದ್ರೋಣಾಚಾರ್ಯರ ಜೀವನ ಅತ್ಯಂತ ಅಧ್ಯಯನ ಯೋಗ್ಯವಾದಂಥ ಜೀವನ. ಕಾಲ ಕಡಿತಾ ಹೋಯಿತು. ಒಂದು ಹಂತದಲ್ಲಿ ಅವರು ಘೋಷಣೆ ಮಾಡಿದರು, ಧೃತರಾಷ್ಟ್ರ ಭೀಷ್ಮಾದಿಗಳೇ, ನಾನು ಹೇಳ್ಕೊಳ್ಳೋದೆಲ್ಲ ಮುಗಿದಿದೆ. ಈ ರಾಜಕುಮಾರರುಗಳೆಲ್ಲ ಸಾಕಷ್ಟು ಪರಿಣತರಾಗಿದ್ದಾರೆ, ಅವರ ಪರಿಣತೆ ನಾನು ತೋರಿಸ್ತೇನೆ ನಿಮಗೆ ಅಂತ ಹೇಳಿ ಅಸ್ತ್ರವಿದ್ಯಾ ಪರೀಕ್ಷೆಯ ರಂಗ ಬಂದೆ. ಅದ ಮುಗಿದ್ರೆ ಇನ್ನ ಪಾಠ ಓದೋದಿರ ಬಾಕಿ ಇಲ್ಲ ಅಂತ ಬಂದು ಅವರೆಲ್ಲ ಒಪ್ಪಿಕೊಂಡಾಗ ಹಸ್ತಿನಾಪುರದ ದೊಡ್ಡ ಒಂದು ಕ್ರೀಡಾಂಗಣ, ಅದಕ್ಕೋಸ್ಕರ ವಿಶೇಷವಾದ ವ್ಯವಸ್ಥೆ, ಅದೇನು ಶಸ್ತ್ರಾಸ್ತ್ರ ಪ್ರದರ್ಶನಕ್ಕೆ ಈ ವಿಮಾನ ಹಾರಾಟ ತೋರಿಸ್ಬೇಕಾದ್ರೆ ಏನು ಮೆಜೆಸ್ಟಿಕ್ನಲ್ಲಿ ತೋರಿಸೋಕೆ ಸಾಧ್ಯ ಇಲ್ಲ, ಅದನ್ನು ಅದು ಬೇರೆ ವೇದಿಕೆಗಳೇ ಆಗಬೇಕು. ದಿವ್ಯಾಸ್ತ್ರಗಳನ್ನು ಈ ಭಯಂಕರ ಬೆಂಕಿ ಉಳಿತಕ್ಕಂಥ ಅಸ್ತ್ರಗಳವೆಲ್ಲ ಕೂಡ ಅವುಗಳ ಪರೀಕ್ಷೆ ಅಂದರೆ ಸಾಮಾನ್ಯವಲ್ಲ. ಅದಕ್ಕೋಸ್ಕರ ವಿಶೇಷವಾದಂಥ ರಂಗವನ್ನು ಸಜ್ಜು ಮಾಡಿಬಿಟ್ಟು ಎಲ್ಲ ಆಸರ ವ್ಯವಸ್ಥೆ ಎಲ್ಲ ಮಾಡಿದರೆ ತಿನ್ನಬೇಕಾದ ಸ್ಟೇಡಿಯಂ ಹೇಗಿರುತ್ತೆ ನೋಡಬೇಕು. ಮಹಾಭಾರತದ ಚಿತ್ರ ಅದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೇನೆ ಕಷ್ಟ, ಅಂತ ಹೊತ್ತಿನಲ್ಲಿ ರಣಾಂಗಣವನ್ನು ನಿರ್ಮಾಣ ಮಾಡ್ತಾ ಇದ್ದೆ. ಅಸ್ತ್ರವಿದ್ಯಾ ಪ್ರದರ್ಶನಕ್ಕೆ ಬೇಕಾದ ಎಷ್ಟು ಸೌಲಭ್ಯ ಇರಬೇಕು, ಗದಾಯುದ್ಧ ಪ್ರದರ್ಶನ ಮಾಡೋದಕ್ಕೆ ಅನುಕೂಲಗಳು ಬೇಕು, ಖಡ್ಗ ಯುದ್ಧಕ್ಕೆ ಬೇಕು, ಅಸ್ತ್ರಗಳಿಗೆ ಬೇಕು, ಶಸ್ತ್ರಗಳಿಗೆ ಬೇಕು, ದೂರದ ಗುರಿ ಹೊಡೆಯಲಿಕ್ಕೆ ಬೇಕು, ಅನೇಕ ವಿಧವಾದ ವಿದ್ಯೆ ತೋರಿಸಲಿಕ್ಕೆ ಅದಕ್ಕೆ ತಕ್ಕಂತೆ ಸ್ಟುಡಿಯೋದ ಎಷ್ಟು ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಅದಕ್ಕೋಸ್ಕರ ಅಂಥ ಒಂದು ಭೂತಪೂರ್ವದ ವ್ಯವಸ್ಥೆಯನ್ನು ಮಾಡಿ ಎಲ್ಲರನ್ನು ಸೇರಿಸಿ ದ್ರೋಣಾಚಾರ್ಯರು ವಿಧ್ಯುಕ್ತವಾದಂತಹ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೂ ಒಂದು ವಾಸ್ತುಶಾಂತಿ ಆಗಬೇಕು, ಅನೇಕರಿಗೆ ಗೊತ್ತಿಲ್ಲ. ಟೆಂಪರರಿ ಟೆಂಟ್ ಗಿಂಟ್ ಹಾಕಿದ್ರೆ ಅದು ವಾಸ್ತುಶಾಂತಿ ಅಂತ ಆಗಬೇಕು. ಇದಕ್ಕಾದ್ರೆ ದೊಡ್ಡದಾಗುತ್ತೆ ಅದು ಚಿಕ್ಕದಾಗುತ್ತೆ ಅಂತೂ ವಾಸ್ತುಶಾಂತಿ ಪುಣ್ಯಾಹ ಇಲ್ಲದೇನೆ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಮಾಡಿದ್ರಂಥವ್ರು ಅದಕ್ಕೂ ವಿಶೇಷವಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪರಶುರಾಮ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಪರಶುರಾಮ ದೇವರ ಆರಾಧನೆಗೆ ಮುಖ್ಯ ಕಾರಣ ಸರ್ವೋತ್ತಮನಾಗಿದ್ದ ಒಂದು ಕಾರಣ, ತಮ್ಮ ಗುರುಗಳಾಗಿದ್ದ ಇನ್ನೊಂದು ಕಾರಣ, ಮತ್ತೆ ಧನುರ್ವಿದ್ಯಾ ಪ್ರವರ್ತಕ ರೂಪನೇ ಅದು. ಧನ್ವಂತರಿ ರೂಪದಿಂದ ಆಯುರ್ವೇದವನ್ನು ಪ್ರವರ್ತನೆ ಮಾಡಿದರೆ ಪರಶುರಾಮ ರೂಪದಿಂದ ಧನುರ್ವೇದವನ್ನು ಪ್ರವರ್ತನೆ ಮಾಡ್ತಿರೋದ್ರಿಂದ ಅದಕ್ಕೆ ಅಧಿಕೃತ ದೈವ ಅಂತ ಕರಿತೇವಲ್ಲ ಅದು ಆಯಿತು. ಇಷ್ಟ ವಿಶಿಷ್ಟ ಅಧಿಕೃತ ಮೂರು ಆಗಿದ್ದು ಪರಶುರಾಮ ದೇವರು. ರಾಮ ಭೃಗುಧ್ವಃ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ, ದ್ವಾದಶ ಸ್ತೋತ್ರದಲ್ಲಿ ಪರಶುರಾಮರ ಆ ರೂಪದ ವರ್ಣನೆ ಮಾಡುತ್ತಾರೆ. ಅವಿಜಿತ ಕುಂಡ್ರಪತಿ ಸವಿತಿ ವಿಖಂಡನ ರಮಾವರ ವೀರಪ ಭವಭಮ ಶರಣಂ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಭಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ಪರಶುರಾಮ ರೂಪದಿಂದ ಇಡೀ ಕ್ಷತ್ರಿಯರನ್ನ ದಿಕ್ಕೆಡಿಸಿದಂಥ ರೂಪ. ಕ್ಷತ್ರಿಯರ ಒಂದು ಕಾಲಕ್ಕೆ ಧರ್ಮ ತಪ್ಪಿದಾಗ ಯಾರು ನಿಗ್ರಹ ಮಾಡಬೇಕು ಅವರನ್ನ? ಇವತ್ತು ಆ ಸ್ಥಿತಿ ಬಂದಿದೆ ಹೆಚ್ಚು ಕಡಿಮೆ. ರಾಜಕಾರಣ ಪೂರ್ತಿ ಕುಲಗೆಟ್ಟು ಹೋದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಆಗ. ಇವತ್ತು ಯಾರು ಕೈಗೆ ರಾಜ್ಯಸೂತ್ರ ತಗೋಬೇಕು ಅಂದರೆ ಗುರುಗಳು ಕೈಗೆ ರಾಜ್ಯಸೂತ್ರ ತಗೋಬೇಕು ಅಂತ ಹೇಳಿದ್ದಾರೆ ಗುರುಗಳು. ಬ್ರಾಹ್ಮಣರ ಕೆಲಸ ಗೈಡ್ ಮಾಡೋದು, ಕ್ಷತ್ರಿಯರ ಕೆಲಸ ರೂಲ್ ಮಾಡೋದು. ರೂಲರ್ ತಪ್ಪಿದಾಗ ಈ ಗೈಡ್ ಮಾಡೋದೇ ಅಧಿಕಾರ ಸೂತ್ರ ಕೈ ವಹಿಸಬೇಕು ಅಂತ ಹೇಳಿದ್ದಾರೆ. ವಿಶ್ವದ ಇತಿಹಾಸದೊಳಗೆ ಒಂದು ಪ್ರಸಂಗ ನಡೆದೋಯಿತು. ಎಲ್ಲ ರಾಜರು ತಪ್ಪಿ ಹೋದ ಕಾಲಕ್ಕೆ ಸ್ವತಃ ಪರಶುರಾಮ ದೇವರು ಬ್ರಾಹ್ಮಣ ರೂಪದಿಂದ ಅವತಾರ ಮಾಡಿ ತಾವು ಇಡೀ ದುಷ್ಟತಕ್ಷರನ್ನೆಲ್ಲ ಆಶೆ ಮಾಡ್ತಾ ಇದ್ದ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣರು ಅಂದರೆ ಹೇಳೋರು, ಕ್ಷತ್ರಿಯರು ಅಂದರೆ ಕೇಳೋರು. ಏನು ಕೇಳೋರು ಅಂದರೆ ಶಾಸನ ಮಾಡೋರು ಅಂತ. ನಮ್ಮನ್ನು ಯಾರು ಕೇಳ್ತಾರೆ? ಕೇಳೋದಂದ್ರೆ ಅಧಿಕಾರವನ್ನು ಚಲಾಯಿಸೋದು ಅಂತ. ಅಧಿಕಾರ ಕ್ಷತ್ರಿಯರ ಹಕ್ಕು, ಉಪದೇಶ ಬ್ರಾಹ್ಮಣರ ಹಕ್ಕು. ಆದರೆ ಉಪದೇಶ ಮಾಡತಕ್ಕಂಥ ಬ್ರಾಹ್ಮಣ ಸರಿ ಇದ್ದು ಆಳ್ತಕ್ಕಂಥ ಕ್ಷತ್ರಿಯ ತಪ್ಪಿದಾಗ ಬ್ರಾಹ್ಮಣ ರೂಪದಿಂದ ಏನು ಮಾಡಬಹುದು ಅಂದರೆ ಮಹಾಭಾರತ ಹೇಳುತ್ತದೆ, ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ಸ್ವತಃ ಶಸ್ತ್ರ ಹಿಡಿಬೇಕು, ಜಗತ್ತಿನ ಹಿತಕ್ಕೋಸ್ಕರವಾಗಿ ಯುದ್ಧ ಮಾಡೋದು ಅನಿವಾರ್ಯ ಅಂತ ಯುದ್ಧವನ್ನು ಮಾಡಿ ಕ್ಷತ್ರಿಯರ ದುಷ್ಟಕುಲವನ್ನೆಲ್ಲ ಸಂಹಾರ ಮಾಡ್ತಾ ಇತ್ತು. ಇದು ಪರಶುರಾಮ ರೂಪದ ಹಿರಿಮೆ, ಎಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ರೀತಿ. ಆದರೆ ಮುಂದೆ ಬರ್ತಾ ಬರ್ತೇನಾಯಿತು, ಕ್ಷತ್ರಿಯರು ತಪ್ಪಿದ್ರೆ ಬ್ರಾಹ್ಮಣರು ಗೈಡ್ ಮಾಡಬಹುದು, ಬ್ರಾಹ್ಮಣರು ತಪ್ಪಿ ಕ್ಷತ್ರಿಯರು ತಪ್ಪಿದ್ರೆ ಓಳುಂದ ಕಥೆ. ಇನ್ನು ಹೇಳೋದಕ್ಕೆ ಯಾರೂ ಇಲ್ಲೇ ಇಲ್ಲ. ಮನೆಯಲ್ಲಿ ಇಬ್ಬರು ಯಜಮಾನರು, ಇಬ್ಬರು ಕೂಡ ದಾರಿ ತಪ್ಪಿದರೆ ಯಾರು ತಪ್ಪಿಸಬಹುದು? ಅಂಥ ಒಂದು ಸ್ಥಿತಿಗೆ ಜನ ಬಂದಾಗ ಜಗತ್ತು ಉಳಿಯೋದು ಭಾರಿ ದುರ್ಲಭ. ಅಂಥ ಹಂತದ ಕ್ಲೈಮ್ಯಾಕ್ಸ್ ಬಂದ ಕಾಲಕ್ಕೇನೆ ಕಲಿಯುಗದ ಪರಾಕಾಷ್ಠೆ ಅಂತ ಕರೀತಾರೆ. ಇವತ್ತು ಅಲ್ಲಲ್ಲೆಲ್ಲ ಕೊಲ್ಪು ಉಂಟು. ನಾವು 15-20 ವರ್ಷದ ಎಷ್ಟು ವ್ಯತ್ಯಾಸ ಆಗಿದ್ದಾರೆ ನೋಡಿ ನಮ್ಮ ಆಡಳಿತದಲ್ಲಿ. 15-20 ವರ್ಷದ ಹಿಂದೆ ಒಂದು ಸರ್ತಿ ಏನಾದ್ರು ನೋಡಿರ್ಬೇಕು, ಎಲ್ಲಾದ್ರೂ ಒಂದು ಟ್ರೈನ್ ಆಕ್ಸಿಡೆಂಟ್ ಆದರೆ ರೈಲ್ವೆ ಮಿನಿಸ್ಟರ್ ರಿಸೈನ್ ಮಾಡಿಬಿಡ್ತಾರೆ, ತಕ್ಷಣ ರಿಸಿಷನ್ ಕೊಟ್ಬಿಡ್ತೀವಿ. ಎಲ್ಲೋ ಒಂದು ಗಡಿ ಆದರೆ ದಿವಸ ಆಗ್ತಾ ಇದೆ, ಕೇಳೋರೇ ಇಲ್ಲ ಇದು ಸಮಸ್ಯೆ ಅಂತ ಕೇಳಿದೆ. ಏ ನನಗೇನು ಸಮಸ್ಯೆ, ನಾನು ಡ್ರೈವ್ ಮಾಡ್ತೀನಿ ಅಂತ ಕೇಳ್ತೇನೆ, ಇದು ಸಮಸ್ಯೆ. ಆಡಳಿತ ಸೂತ್ರ ವ್ಯಕ್ತಿ ಹಿಂದೆ ಹೇಗೆ ನಡ್ಕೋತಾ ಇದ್ದೆ, ಇವತ್ತು ಹೇಗೆ ನಡ್ಕೋತಾ ಇದ್ದಾನೆ? ಹಿಂದಿನ ಕಾಲದ ಜನ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಿದ್ದೆ, ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಿದ್ದೆ. ಈ ಹಾಗೆ ಹೇಳೋದಿಲ್ಲ, ಅವ್ರಿಗಿತ್ತಾರ ಎಷ್ಟೋ ವಾಸಿ ಅಂತ ಹೇಳ್ತೇವೆ, ಇದು ಸಮಸ್ಯೆ. ಅವರಷ್ಟು ನಾವು ಮಾಡಿಲ್ಲ ಅಂದ್ರೆ ಭ್ರಷ್ಟಾಚಾರ ಒಪ್ಪಿಕೊಂಡಾಗ ಆಯ್ತವ್ರಿ, ಔಟನ್ನೋಡು ಒಪ್ಪಿಕೊತಾ ಇದ್ದಾರೆ. ನಾವು ಭ್ರಷ್ಟಾಚಾರ ಮಾಡಿದ್ದೆ ಅವರಷ್ಟು ಮಾಡಿಲ್ಲ. ನಾವೀಗ ಅವ್ರ ಸರ್ಕಾರ ನಮ್ಮ ಸರ್ಕಾರ ಎಷ್ಟೋ ವಾಸಿ, ಇದನ್ನ ಏನು ತೋರಿಸ್ತಾ ಇದೆ? ಕೇವಲ 15-20-25-30 ವರ್ಷದಲ್ಲಿ ಎಂಥ ದೊಡ್ಡ ವ್ಯತ್ಯಾಸಗಳಿವೆಲ್ಲ ಕೂಡ. ಇದೆಲ್ಲ ಯೋಚನೆ ಮಾಡಿದರೆ ಕಲಿಯುಗ ಫಾಸ್ಟ್ ಆಗಿ ಸೂರ್ಯ ಮುಳುಗ್ತಿರಲಿಕ್ಕೆ ಕತ್ತಲೆ ಹೇಗೋ ದೀಪ ಹೋಗ್ತಾ ಬರುತ್ತೆ. ಸ್ವಲ್ಪ ಇರ್ತಾ ಇದ್ದ ಕತ್ತೆ ನೋಡಿ ನೋಡ್ತಿರ್ಲಿಕ್ಕೇನೆ ಎಲ್ಲ ಕವರ್ ಮಾಡಿದ್ರು. ಕಲಿಯುಗ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹೋಗಿ ಕೊನೆಗೆ ಒಂದು ಕಾಲ ಬರುತ್ತಂತೆ, ತಿಳುವಳಿಕೆ ಜನಗಳೇ ಇಲ್ಲ, ನಿಯಮ ನೀತಿ ಏನೇನಿದೆ ಕಂಡಂದ್ರೆ ತಲೆ ಹೊಡೆದ ತಗೊಂಡು ಹೋಗ್ತಿರೋದೇ ಕೆಲಸ. ಎತ್ತಿಗಿಡಿ ಈಗಲೇ ಸ್ಥಿತಿ ಬರ್ತಾ ಇದೆ, ಇನ್ನು ಕೊನೆಗೆ ಇನ್ನೇನು ಕೇಳೋದು, ಹೊಡೆದಾಯ್ತು ಕಿತ್ಕೊಂಡು ಹೋದ ಅಂತಾನೆ ಅರ್ಥ ಆಗುತ್ತೆ. ಭಯಂಕರವಾದ ಸನ್ನಿವೇಶ ಬರ್ತದೆ, ಅದರ ದುಷ್ಪರಿಣಾಮ ಮಳೆ ಬೆಳೆ ಎಲ್ಲ ನಿಂತು ಹೋಗುತ್ತಂತೆ. ಮಳೆ ಬೆಳೆಗಳೆಲ್ಲ ನಿಂತು ಹೋಗಿಬಿಟ್ಟು ಅತ್ಯಂತ ದಾರುಣವಾದಂಥ ವ್ಯವಸ್ಥೆ. ಇವತ್ತು ಕೆಲವು ಕಡೆ ಮಳೆ ಆಗ್ತಾ ಇದೆ, ಎಲ್ಲೆಲ್ಲೂ ಮಳೆಯ ಹೆಸರೇ ಇಲ್ಲ. ಆಗ ಮಳೆ ಅಕಸ್ಮಾತ್ ಬಂದರೆ ಹೇಗೆ ಬರುತ್ತಂತೆ? ಇವತ್ತು ನಾವು ಕೇಳಿದ್ದೇವೆ, ಇಲ್ಲಿ ಮಳೆ ಇದ್ರೆ ಗಿರಿನಲ್ಲಿ ಮಳೆ ಇದ್ರೆ ಹನುಮಂತಗಳಲ್ಲಿ ಮಳೆ ಇಲ್ಲ, ಅಲ್ಲಿದ್ರೆ ಯಶವಂತಪುರದಲ್ಲಿ ಇಲ್ಲ, ಅಲ್ಲಿದ್ರೆ ಜೆ ಪಿ ನಗರದಲ್ಲಿಲ್ಲ. ಅಲ್ಲಿ ಹಾಗಲ್ಲ, ಈ ಕ್ರಾಸಲ್ಲಿ ಇದ್ರೆ ಆ ಕ್ರಾಸಲ್ಲಿಲ್ಲ, ಈ ಕ್ರಾಸಲ್ಲಿ ಮನೆ ಇದೆ ಆ ಕ್ರಾಸಲ್ಲಿ ಒಂದೇ ಪಟ್ಟು ಬಡಾವಣೆ ಅಲ್ಲಿ ಇಲ್ಲಿ ಮನೆ ಇಲ್ಲ. ಅಷ್ಟೇ ಅಲ್ಲ, ಮನೆ ಬರ್ತಾ 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 ಒಂದು ಮನೆ ಮಳೆ ಇದ್ರೆ ಇನ್ನೊಂದು ಮನೆ ಮಳೆ ಇಲ್ಲ. ಕೊನೆ ಕೊನೆ ಹೇಳ್ತಾರೆ ಭಾಗವತಲ್ಲಿ ಹೇಳ್ತಾರೆ, ಒಂದು ಹಸು ನಿಂತಿದ್ರೆ ಈ ಕೋಡಿನ ಮೇಲೆ ಮಳೆ, ಆ ಕೋಡಿನ ಮಳೆ ಇಲ್ಲಿ ಬರ್ತದೆ ಲೆಕ್ಕ. ಅಂದ್ರೆ ಯಾವ ಮಟ್ಟದ ಒಂದು ಕ್ಷಾಮ ಕೊಡಬಹುದು ಅಂತ ಹೇಳ್ತಾರೆ. ಇದರಿಂದ ಏನೀಗ ನೀತಿ ನಿಯಮಗಳನ್ನ ಪಾಲನೆ ಮಾಡ್ತಾ ಹೋದ್ರೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಸರಿಯಾಗಿ ಟ್ಯಾಕ್ಸ್ ಕೊಡ್ತಿದ್ರೆ ರೂಲ್ ಮಾಡಕ್ ಬರ್ತದೆ, ಟ್ಯಾಕ್ಸ್ ಕೊಡ ತಪ್ಪಿದಾಗ ಅವ್ರಿಗೆ ಹಣ ಇಲ್ಲಾಗ. ದೇವತೆಗಳಿಗೆ ನಾವು ಸಕಾಲಕ್ಕೆ ಯಜ್ಞ ಯವನ ಹವನ ಹೋಮ ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯ ಧರ್ಮಗಳ ಪಾಲನೆ ಮಾಡ್ತಾ ಇದ್ರೆ ದೇವತೆಗಳು ರೆಸಿಪ್ರಿಕೇಟ್ ಮಾಡ್ತಾರೆ, ಅದನ್ನೆಲ್ಲ ತೀರಿಸ್ತಾ ಹೋಗ್ತಾರೆ. ಆದ್ರೆ ಒನ್ ಸೈಡೆಡ್ ಆಗಿಬಿಟ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಅಂತ ಒಂದು ಕಾರಣ ಕಾಲ ಬಂದಾಗ ಭಗವಂತ ಕಲ್ಕಿ ರೂಪದಿಂದ ಅವತಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಭಗವಂತ ಕಲ್ಕಿ ರೂಪದಿಂದ ಅವತಾರ ಮಾಡಿ ಪುನಃ ಎಲ್ಲ ಸೆಟ್ರೇಟ್ ಮಾಡ್ತಾನೆ. ಇಡೀ ವಿಶ್ವದ ವ್ಯವಸ್ಥೆಯೆಲ್ಲ ಮತ್ತೊಮ್ಮೆ ಕೃತಯುಗವನ್ನು ನಿರ್ಮಾಣ ಮಾಡ್ತಾರೆ ಅಂತ ಭಗವಂತ. ಅದಕ್ಕೆ ಮೂಲಯುಗಾದೆ ಧರ್ಮ ವಿವರ್ಧನ ಮೂಲಯುಗಾದೆ. ಇದು ಕಲಿಮಲ ಹುತವಹ ಸುಭಗ ಮಹೋತ್ಸವ. ಶರಣದ ಕಲ್ಕೀಶ ಹೇ ಭವ ಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾ ರಮಣ. ನಾಳೆ ಕಲ್ಕಿ ಜಯಂತಿ, ಅದಕ್ಕೆ ಇದನ್ನು ಹೇಳಿದ್ದು ಇವತ್ತಿನ ದಿವಸ. ನಾಳೆ ಕಲ್ಕಿ ಜಯಂತಿ ಆಗುತ್ತೋ ಆಗಿದೆಯೋ ಅಂತ ಪ್ರಶ್ನೆ ನಮಗೆ, ಆಗುತ್ತೋ ಆಗಿದೆಯೋ ಅಂತ ಕೇಳಿದರೆ ಹಾಗೆ ಎಷ್ಟೋ ಸರ್ತಿ ಯುಗಗಳು ನಡೆದು ನಡೆದು ಹೋಗಿದ್ದರಿಂದ ಆಗಿರೋದು ಹೌದು, ಈ ಕಲಿಯುಗದಲ್ಲಿ ಆಗೋದು ಹೌದು. ಮತ್ತೆ ಭಗವಂತನ ಅವತಾರಗಳು ನಿತ್ಯವಾದ್ದರಿಂದ ಆಯಾ ಕಾಲಕ್ಕೆ ಆಗೋದ್ರಿಂದ ಕಲ್ಕಿ ರೂಪ ಕಲಿಯುಗದ ಕೊನೆಗೆ ಬರುತ್ತೆ. ನಾಳೆ ನಾಳೆದಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಮತ್ತೆ ಜಯಂತಿ ಆಚರಣೆ ನಾಳೆ ದಿವಸನೇ ಹೊರತು ಅವತಾರವಾಗೋದು ಮಾತ್ರ ಕಲಿಯುಗದ ಕೊನೆಗೆ. ಕಲಿಯುಗ ಎಷ್ಟು ವರ್ಷ ಇದೆ ಗೊತ್ತೇನು? ಅನೇಕರು ತಿಳುವಳಿಕೆ ಹೇಳ್ತೇನೆ, ಆಗಲೇ ಮದ್ರಾಸಿನ ಕಲ್ಕಿ ಬಂದ್ಬಿಟ್ಟಿದ್ದಾನೆ ಹೊಡ್ಕೊಂಡ್ಬಿಟ್ಟಾರೆ. ಅಲ್ಲಿ ಕಲ್ಕಿ ಭಗವಾನ್ ಶುರು ಮಾಡಿಬಿಟ್ಟಿರ್ತಾನೆ. ಅವರೆಲ್ಲ ಲೋಕೋದ್ಧಾರ ಮಾಡೋರಲ್ಲ, ಲೋಕ ನಾಶ ಮಾಡೋರು, ಸೀದ ಜೈಲಿಗೆ ಹೋಗೋ ವ್ಯವಸ್ಥೆ ಮಾಡ್ಕೊಳ್ಳೋರೆ ಹೊರತು ಲೋಕೋದ್ಧಾರ ಮಾಡೋರಲ್ಲ. 1999 ಬಂದ್ಬಿಟ್ಟು ಕಲಿಯುಗದ ಕೊನೆ ಅಂತ ಕೂಗಾಡಿಬಿಟ್ಟಿದ್ರು ಪಾಪ ಎಲ್ಲರೂ ಕೂಡ ಹುಚ್ಚುತನ. ಅದಕ್ಕೆ ನಮ್ಮ ಶಾಸ್ತ್ರ ಪುರಾಣ ಇವತ್ತಿಗೂ ಕರೆಕ್ಟ್ ಅಂತ ಹೇಳೋದಕ್ಕೆ ಅದೇ ದುಷ್ಟ. ಎಷ್ಟೋ ಜನದ ಯಾವುದೋ ನಾಸ್ಟ್ರಾಡಮಸ್ ಅವರೆಲ್ಲರ ಭವಿಷ್ಯ ನೋಡಿಬಿಟ್ಟು 1999 ಪ್ರಳಯ ಆಗೋಗ್ಬಿಡುತ್ತೆ ಅಂತ ಗಲಾಟೆ ಬೀಸಿಬಿಟ್ಟಿದ್ರು. ಅದು ಪುಸ್ತಕಗಳು ಬಂದ್ಬಿಟ್ಟಿದ್ರು ಆಗ್ಲೇನೆ. ಎಷ್ಟೋ ಜನಗಳು ಎಫ್ ಡಿ ತಗೊಂಡ್ಬಿಟ್ಟಿದ್ರು ಪಾಪ, ಇನ್ನೇನು ಯಾವಾಗ ಹೋಗ್ಬಿಡ್ತೇವಲ್ಲ ಅಂತ ಅಂಥ ಸ್ಥಿತಿಯಲ್ಲಿದ್ದರು ಪಾಪ. ಆದರೆ ಏನೂ ಆಗಲಿಲ್ಲ. ಭಾಗವತ ಹೇಳ್ತಾ ಇದೆ ಕಲಿಯುಗದ ಪ್ರಮಾಣ ಎಷ್ಟಿದೆ ಗೊತ್ತೇನು? 432,000 ವರ್ಷ ಇರೋದು. 432,000 ವರ್ಷ ಕಲಿಯುಗ ಇದೆ. ಈಗಾಗಿರೋದು 5,000 ಚಿಲ್ಡ್ರೆ ಮಾತ್ರ. ಎಲ್ಲಿದೆ ಇದು? ಇದು ಡಾನ್ ಆಫ್ ಕಲಿಯುಗ, ಎಂಡ್ ಆಫ್ ಕಲಿಯುಗ ಅಲ್ಲ, ಡಾನ್ ಆಫ್ ಕಲಿಯುಗದಲ್ಲೇ ಎಷ್ಟಾಗ್ತಿರೋದು. ಜೊತೆ ಕಲಿಯುಗ ಕಲಿತವತಾರದು ಆಗಾದ್ರಿಂದಾಗೇನೆ ಇವತ್ತು ನಾಳೆ ಆಗೋದಲ್ಲ, ಆಗೋದು ನಿಶ್ಚಿತ. ಈ ಮಧ್ಯ ಮಧ್ಯೆ ಏನು ವ್ಯವಸ್ಥೆ ಕೆಟ್ಟಿದೆ, ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ. ಮುಂದೆ ಮಾತ್ರ ಯಾವುದು ಸರಿ ಹೋಗದ ಅವ್ಯವಸ್ಥೆ ಪರಮಾವಧಿ ಬಂದು ಯಾರು ನಿಯಂತ್ರಣ ಮಾಡಲಿಕ್ಕೆ ಆಗೋದೇ ಇಲ್ಲ. ಆಗ ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಲಾಲಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲ ಅವತಾರಗಳ ಉದ್ದೇಶನೂ ಅದೇನೆ. ಹಾಗೆ ಮಾಡಿ ಕೃತಯುಗವನ್ನು ಪುನಃ ಪ್ರವರ್ತನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಲಿಕ್ಕೆ ಭಗವಂತ ಎಷ್ಟು ಟೈಮ್ ತಗೋತಾನಾಗ ಅನ್ನೋದು ಭಾರಿ ವಿಶೇಷ. ಈ ಕಲಿಯುಗದ ವಿಶ್ವವನ್ನೇ ಸೆಟ್ರೇಟ್ ಮಾಡಬೇಕಲ್ಲ, ಎಷ್ಟು ಟೈಮ್ ತಗೊಳ್ತಾನೆ? ಬಿಟ್ಟು ಮನೆ ರಿಪೇರಿ ಮಾಡೋಕ್ಕೆ ತೋರಿಸ್ಬೇಕು, ಕಸ ಗುಡಿಸಿ ವ್ಯವಸ್ಥೆ ಮಾಡೋಕ್ಕೆ ಒಂದು ದಿವಸ ವಾರಗಟ್ಟಾರೆ, ಇನ್ನೂ ರಿಪೇರಿ ಆಗಿಲ್ರಿ, ಇನ್ನೂ ಕಸ ಗುಡಿಸಿಲ್ಲ ಸರಿಯಾಗಿ ಎಲ್ಲ ರೂಮ್ ಅಂತ ಹೇಳ್ತಾರೆ. ನಂಬಿಟ್ಟು ಮನೇನ ಅಂಥದ್ದು ಇಡೀ ವಿಶ್ವವನ್ನು ಭಗವಂತ ಹೇಗೆ ಬದಲಾಯಿಸ್ತಾರೆ ಅಂದರೆ ದಿನಾರ್ಧ ಮಾತ್ರ ಅಂತ ಹೇಳ್ತಾರೆ. 6 ಅವರ್ಸಲ್ಲಿ ಚೇಂಜ್ ಮಾಡ್ತಾರೆ ಎಂಟೈರ್ ಇದನ್ನು ವಿಶ್ವದ ವ್ಯವಸ್ಥೆನ. 6 ತಾಸಲ್ಲಿ ಭಗವಂತ ಬದಲಾಯಿಸ್ತಾರೆ. ಅಷ್ಟು ಬೇಕಿಲ್ಲ ಸರಿ, ನಾವು ಲೋಕದೃಷ್ಟಿಯಲ್ಲಿ 6 ತಾಸು ಅಷ್ಟೇ. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಏನನ್ನೂ ಮಾಡಬಲ್ಲ ಭಗವಂತ. ನಿಖಿಲಾಘೌಘ ವಿನಾಶನ ಪರಸೌಖ್ಯಪ್ರದ ದೃಷ್ಟಿ ಕರುಣಾ ಪೂರ್ಣ ವರಪ್ರದ ಚರಿತಂ ಜ್ಞಾಪಯ್ಯ ಮೇತೆ. ತನ್ನ ದೃಷ್ಟಿ ಮಾತ್ರ ಏನನ್ನೂ ಮಾಡಬಲ್ಲ, ಲೋಕದ ದೃಷ್ಟಿಯಲ್ಲಿ ಅಷ್ಟು ಮಾಡಿದಾಗ ಮಹಾಲಕ್ಷ್ಮೀ ದೇವಿ ಕುದುರೆ ಹತ್ತಾರೆ. ಪರಮಾತ್ಮ ತಾನು ಅಶ್ವಾರೂಢರಾಗಿ ಆ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಕಲಿಕೆ ರೂಪದ ಚಿಂತನೆ ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ದ್ರೋಣಾಚಾರ್ಯರು ಈ ಕಲಿಯ ಪ್ರಭಾವಕ್ಕೊಳಗಾಗ್ತಾ ಇದ್ದಾರೆ. ದುರ್ಯೋಧನ ಪ್ರಭಾವಕ್ಕೊಳಗಾಗಿದ್ದರ ಸಂಕೇತವೇ ದುಷ್ಟರನ್ನು ಅಪ್ರಿಷಿಯೇಟ್ ಮಾಡೋದು ಅಂದರೆ ತಪ್ಪು, ವೈಭವೀಕರಣ ಮಾಡಬಾರದು, ದುಷ್ಟರನ್ನ ವೈಭವೀಕರಿಸಬಾರದು. ಏಕಲವ್ಯನ ವೈಭವೀಕರಣ ಮಾಡಿ, ಅದರಿಂದಾಗಿ ಏನಾಯಿತು, ಇವತ್ತಿನ ಜನಕ್ಕೆಲ್ಲ ಮಿಸ್ಗೈಡ್ ಆಗ್ತಾ ಇದೆ. ಜಗತ್ತಿನ ಏಕಲವ್ಯನನ್ನು ಹೊಗಳು ನೆವದ ಒಳಗೆ ದ್ರೋಣರನ್ನ ಅದನ್ನ ಎಲ್ಲರನ್ನು ಬೈದು ಬಿಡ್ತಾರೆ. ಸತ ದ್ರೋಣರು ಕೂಡ ಅದಕ್ಕೆ ಒಳಗಾಗಿ ಬಿಟ್ಟು ಅವನಿಗೆ ರಹಸ್ಯವಾಗಿ ಸಹಾಯ ಮಾಡುವ ಮೂಲಕವಾಗಿ ದೊಡ್ಡ ಅಪರಾಧವನ್ನೇ ಮಾಡುತ್ತಾರೆ. ಅದರ ಫಲಿತಾಂಶ, ಅವರು ದೊಡ್ಡ ದೇವತೆಗಳಾದ್ದರಿಂದ ನರಕಾಜನಾರ್ಥ ಅವರಿಗಿಲ್ಲ, ಆದರೆ ಅದೇ ಟೋಕನ್ ಪನಿಷ್ಮೆಂಟ್ ಅವರಿಗೆ ಆಗಲೇಬೇಕು, ಭಗವಂತ ಮಾಡಿಸ್ತಾನ. ಇಷ್ಟೆಲ್ಲ ಆದರೆ ಹೇಳಿದರು, ಪೂಜೆ ಇತ್ಯಾದಿ ಮಾಡಿದರು ಪರಶುರಾಮ ರೂಪಕ್ಕೆ. ಅನಂತರ ಒಬ್ಬೊಬ್ಬರೇ ಅಸ್ತ್ರವಿದ್ಯಾ ಪ್ರದರ್ಶನ ಪ್ರಾರಂಭ ಮಾಡ್ತಾ ಇದ್ದಾರೆ. ಕುಂತಿ ಕೂತಿದ್ದಾರೆ, ಧೃತಾಷ್ಟ್ರ ಕೂತಿದ್ದಾರೆ, ಗಾಂಧಾರಿ ಕೂತಿದ್ದಾಳೆ, ಧೃತಾಷ್ಟ್ರ ಕೂತಿದ್ದಾನೆ, ಕಣ್ಣೇ ಇಲ್ಲ ಕೂತಿದ್ದಾನೆ ನೋಡ್ಲಿಕ್ಕೆ, ಅದು ತಮಾಷೆ. ಕಣ್ಣಿಲ್ದ ನೋಡ್ತಾ ಕೂತಿದ್ದಾನೆ ಗಾಂಧಾರಿ, ಕಣ್ಣಿದ್ರು ಬಟ್ಟೆ ಕರೆದು ನೋಡ್ತಾ ಕೂತಿದ್ದಾಳೆ. ಕಣ್ಣಿಲ್ದವ್ರು ನೋಡ್ಲಿಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಕಾಮೆಂಟ್ರಿ ಯಾಕೆ ಬರೋದಿಲ್ಲ, ಇದರ ಸಂಜೆ ಕಾಮೆಂಟ್ರಿ ಹೇಳ್ತಾ ಇದ್ದಾರೆ, ಕೇಳ್ತಾ ಕೂತಿದ್ರಷ್ಟೇ. ಇವತ್ತು ಆ ದೃಷ್ಟಿಯಿಂದ ಆಗಿನ ಕಾಲದಿಂದನೂ ಕೂಡ ವ್ಯವಸ್ಥೆ ಇದ್ದೇ ಇತ್ತು. ಅವರೆಲ್ಲ ಹೇಳುತ್ತಿದ್ರು, ಎಲ್ಲ ಪರೀಕ್ಷೆ ಕೊಡ್ತಾ ಇದ್ದಾರೆ. ಒಬ್ಬರಾದರೂ ಅವರಾದರೂ ಇವರಾದರೂ ಎಲ್ಲ ದುಶ್ಯಾಸರ ಅವರೆಲ್ಲ ಉಗಿತಾ ಮುಗಿತಾ ಬಂದರೆಲ್ಲರೂ ಕೂಡ ತಮ್ಮ ಲಿಮಿಟ್ಸಲ್ಲಿ ಏನೈತೆ ಎಲ್ಲ ತೋರಿಸ್ತಾ ತೋರಿಸ್ತಾ ಬಂದರು. ಅಂದರೆ ವಿಸ್ತಾರ ಹೇಳ್ತಾ ಹೋಗ್ತಾರೆ. ಕೊನೆಯ ಘಟ್ಟದಲ್ಲಿ ಅರ್ಜುನ ಪ್ರವೇಶವನ್ನು ಮಾಡುತ್ತಾರೆ. ಅರ್ಜುನರ ವಿಶೇಷವಾದ ಸಾಮರ್ಥ್ಯ ನೋಡಿ ಎಲ್ಲರೂ ಕಾಯ್ತಾ ಇರ್ತಾರೆ. ಅರ್ಜುನ ಈಗಾಗಲೇ ಲಾಸ್ಟಲ್ಲಿ ಹುಡುಗರು ಫಸ್ಟ್ ಯಾರ್ ಇದ್ದಾರೆ ಅಂತ ಗಮನ ಬಂದ್ಬಿಟ್ಟಿರುತ್ತಲ್ಲ ಆ ಟೈಪು. ಅರ್ಜುನ ಬಗ್ಗೆ ಎಲ್ಲರೂ ಬೇಕಾದಷ್ಟು ಗಮನ ಇತ್ತು. ತಥಾ ದ್ರೋಣರೇ ಅವರ ಬಗ್ಗೆ ವಿಶೇಷವಾದಂತಹ ಪ್ರಶಂಸೆ ಮಾಡಿಬಿಟ್ಟಿದ್ರು. ಎಲ್ಲರೂ ಕಾಯ್ತಾ ಇದ್ರು. ಅರ್ಜುನ ಬಂದ, ಅವರಿಗೂ ಯಾರೂ ಮಾಡದೇ ಇದ್ದಂತಹ ಸಾಹಸವನ್ನು ಮಾಡಿ ತೋರಿಸಿದನು. ಅವರಿಗೆ ಪ್ರದರ್ಶನ ಕೊಟ್ಟವರು ಯಾರೂ ಕೂಡ ಅದು ಹತ್ತಿರ ಬಂದಿರಬಾರದು ಅಂಥ ಒಂದು ವೈಭವದ ಪ್ರದರ್ಶನ ಅರ್ಜುನ ತೋರಿಸ್ತಾನೆ. ಏನು ತೋರಿಸ್ತ ಅಂತ ಹೇಳಿದ್ದಾರೆ. ಅವಿಧ್ಯನ್ ಮಾಶಕೇ ಪಾದೆ ಪಕ್ಷಿಣ ಪಕ್ಷ ಏವಚ. ದೂರದಲ್ಲಿ ಒಂದು ನೊಣ, ಭಾರಿ ದೂರದೊಳಗೆ, ಅದಕ್ಕೆ ಹೊಡಿಬಾರದು, ಆದ್ರೆ ಒಂದು ಕಾಲಿ ಹೊಡಿಬೇಕಷ್ಟೇ. ಎಷ್ಟು ಬಜೀತಿದೆ ಲೆಕ್ಕಾಗಿ, ದೂರದಲ್ಲಿ ನೊಣ ಕಾಣದೆ ಫಸ್ಟ್ ಬರಿಷ್ಠ ಕಾಣದೆ ತೋಕೊಂಡು ಹೋಗ್ತಿರ್ತಾರೆ ಜನ. ಅಂತ ಹೊತ್ತಲ್ಲಿ ನೊಣದ ಕಾಲಿ ಹೊಡಿಬೇಕಂತ, ಎಷ್ಟು ಚಿಕ್ಕ ಎಷ್ಟು ಸಮಸ್ಯೆ ಅದು. ಒಂದು ಅರ್ಜುನ ಹೊಡೆದನಂತೆ, ಅವಿಧ್ಯನ್ ಮಾಶಕೇ ಪಾದೆ, ಅಷ್ಟು ದೂರ ಇದ್ದಂತಹ ಅದರ ಒಂದೇ ಒಂದು ಕಾಲಿ ಹೋಗೋ ಹೊಡೆದನಂತೆ. ಎಂಥ ಒಂದು ಇವತ್ತು ಆಪರೇಷನ್ ಮಾಡೋದು ಎಷ್ಟು ಹುಷಾರಾಗಿರ್ಬೇಕು ನೋಡಿ, ಎಷ್ಟು ಸೂಕ್ಷ್ಮ, ಎಷ್ಟು ನರ ಹೆಚ್ಚು ಕಡಿಮೆ ಕಟ್ಟಾ ಇತ್ತು ಅಂದ್ರೆ ಕತೆ ಮುಗಿದೋಯ್ತವ್ರು. ಎಷ್ಟು ಹುಷಾರ ಮಾಡಬೇಕಲ್ಲ, ನಾವು ಶಸ್ತ್ರಚಿಕಿತ್ಸಾ ಕೋವಿದ ಇವರಾದ್ರೆ ಅಸ್ತ್ರಪ್ರವೀಣನಾಗಿದ್ದ ಅರ್ಜುನ. ಪಾಂಡವಾನಾಂ ಧನಂಜಯ, ಅಷ್ಟು ಚೆನ್ನಾಗಿ ಮಾಡಿದಾಗ ಜನಗಳು ಆಶ್ಚರ್ಯ ಪಡ್ತಾರೆ, ಭಲೇ ಅರ್ಜುನ ಅಂತ ಹೋಗಿ ಬಿಡ್ತಾರೆ. ಅದು ಸಾಲದು ಅನ್ನೋ ಹಾಗೆ ದೂರದಲ್ಲಿ ಒಂದು ಪಕ್ಷಿ, ದೂರದಲ್ಲಿ ಪಕ್ಷಿ ಇಟ್ಟಿದ್ದಾರೆ. ಅದು ಕೊಡೆಯಾಗಿಲ್ಲ, ಆದರೆ ಬೇರೆ ಒಂದೊಂದಾಗ ಕೊಡೆಯಾಗಿಲ್ಲ, ಅದರ ಕಣ್ಣಿಗೆ ಹೊಡೆಯಾಗಿಲ್ಲ, ರೆಪ್ಪೆ ಮಾತ್ರ ಹೊಡಿಬೇಕಂತ. ಎಷ್ಟು ಆಸೆ, ರೆಪ್ಪೆ ಮಾತ್ರ ಬಾಣ ಹೊಡಿಬೇಕು. ಅರ್ಜುನ ಹೊಡಿತೀಯಾ, ಓ ಹೊಡಿತಾರೆ ಅಂತ ಹೇಳ್ತಾರೆ. ರೆಪ್ಪೆ ಮಾತ್ರ ತುಂಡಾಗಿ ಬಿಡಬೇಕು. ಆ ರೀತಿ ಬಾಣ ಹೊಡೆದನಂತೆ. ಏನು ಆಶ್ಚರ್ಯ, ಫಸ್ಟ್ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡದೆ ಮಾಡ್ತಾನೆ ಪುಣ್ಯಾತ್ಮ. ರೆಪ್ಪೆ ನೋಡಿ ಕಣ್ಣು ಆಪರೇಷನ್ ಎಷ್ಟು ಕಷ್ಟ ಇದೆ, ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಒನ್ಸ್ ಫಾರ್ ಆಲ್ ಬೈಂಡ್ ಆಗಿಬಿಡ್ತಾನೆ. ಎಷ್ಟು ಹುಷಾರಿಂದ ಮಾಡಬೇಕು. ಅರ್ಜುನ ಎಲ್ಲಿಂದ ಮಾಡ್ತಾನೆ ಗೊತ್ತು, ಎಷ್ಟು ದೂರದಿಂದ ದೂರ ಇರತಕ್ಕಂಥ ಇದಕ್ಕೆ ಹೊಡೆದಾಗ ರೆಪ್ಪೆ ಮಾತ್ರ ಕತ್ತರಿಸಿ ಬಿತ್ತದೆ. ಇದು ಅರ್ಜುನ ಸಾಹಸವನ್ನ ದೇವತೆಗಳು ಅಭಿನಂದನೆ ಮಾಡ್ತಾ ಇದ್ದಾರೆ, ಅಂಥ ಮಟ್ಟಿಗೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಆ ಹೊತ್ತಿಗೆ ನಮಗೊಂದು ಪ್ರಶ್ನೆ ಬರ್ತದೆ, ಅಂತೂ ಇವತ್ತಿದ್ದಾಗೆ ಕಾಣುತ್ತ ಅವತ್ತು ಕೂಡ ತಮ್ಮ ಪ್ರಾಕ್ಟೀಸ್ಗೋಸ್ಕರ ಇವತ್ತು ಬರ್ತಾರೆ ವೈದ್ಯರುಗಳೆಲ್ಲ, ಇಲ್ಲಿ ಬೇರೆ ಪ್ರಯೋಗ ಅದು ಅಲ್ಲಿ ಬೇರೆ ಪ್ರಯೋಗ ಅಂತ ಮಾಡ್ತಿರ್ತಾರಲ್ಲ, ಅವತ್ತು ಹಿಂಸೆ ಮಾಡಿಬಿಡುತ್ತಲ್ಲ, ಹಾಗೆ ಅವರು ಮಾಡ್ತಾ ಇದ್ರು ಅಂತಾಯ್ತಲ್ಲ. ತಮ್ಮ ಪರೀಕ್ಷೆಗೋಸ್ಕರ ನೊಣ ಪಕ್ಷಿ ಇಚ್ಛೆ ಹೊಡೆದಾಗ್ತಿದ್ರು ಅಂದ ಮೇಲೆ ಇದು ಪ್ರಾಣಿ ಹಿಂಸೆ ಆಗಲಿಲ್ವೇ? ಮಹಾಭಾರತ ಯಾತಕ್ಕ ಶ್ರೇಷ್ಠವಾದ ಗ್ರಂಥ ಅಂದರೆ ಇಂಥ ಮೈನರ್ ಡೀಟೇಲ್ಸ್ ಬಗ್ಗೆ ಬೆಳಕು ಚೆಲ್ತಾರೆ. ಇದ್ರ ಬಗ್ಗೆ ಕೂಡ ಅವರು ಮೌನ ವಹಿಸೋದಿಲ್ಲ, ನಮ್ಮ ಪ್ರಶ್ನೆ ಉತ್ತರ ಕೊಡ್ತಾರೆ. ಅವ್ರು ಹೇಳ್ತಾರೆ, ಅದು ನಿಜವಾದ ನೊಣ ಅಲ್ಲ, ನಿಜವಾದ ಪಕ್ಷಿ ಅಲ್ಲ, ಕೃತಕವಾದ ಆಕೃತಿ ಮಾಡಿ ಮಾತ್ರ ಇಟ್ಟಿದ್ರು ಅಂತ ಹೇಳ್ತಾರೆ. ಆಕೃತಿ ಮಾಡಿದ್ರೆ ಹೊರತು ನಿಜವಾದ ಪಕ್ಷಿನ ಅರ್ಜುನ ಹೊಡೆಯಲಿಲ್ಲ, ನಿಜವಾದ ನೊಣದ ಕಾಲನ್ನು ಹೊಡೆಯಲಿಲ್ಲ, ನೊಣದಂತನೆ ಮಾಡಿಟ್ಟಿದ್ರೆ ಅದನ್ನು ಹೊಡೆದಿದ್ದಾರೆ ಅಷ್ಟೇ. ಅದು ಕೌಶಲ ಕೌಶಲವೇ, ಅದರ ಸಂಶಯವೇ ಇಲ್ಲ. ನಿಜವಾದ ನೊಣ ಇದ್ರೂ ಅಷ್ಟೇ, ಆಕೃತಿ ಇದ್ರೂ ಅಷ್ಟೇನೆ. ಆ ಬಗ್ಗೆ ಮಾರ್ಗಕ್ಕೆ ಮಾತ್ರ ಹೊಡಿಬೇಕು ಅಂದ್ರೆ ಅರ್ಜುನ ಯಶಸ್ಸು ಯಶಸ್ಸೇನೆ. ಆದರೆ ಆ ನೆಪದಲ್ಲೂ ಕೂಡ ಅವರು ಪ್ರಾಣಿ ಹಿಂಸೆ ಮಾಡಲಿಲ್ಲ. ಸರ್ವೇ ಜನಾ ಸುಖಿನೋಭವಂತು, ನಮ್ಮಲ್ಲಿ ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ ಸರ್ವಭೂತ ದಯಾ ಅಂತ ಕರೀತಾರೆ. ಭೂತದಯ ಅನ್ನೋ ಶಬ್ದಕ್ಕೆ ಮನುಷ್ಯರ ಮೇಲೆ ದಯೆ ಅಂತ ಅಷ್ಟೇ ಅರ್ಥ ಅಲ್ಲ, ಪ್ರಾಣಿಗಳ ಮೇಲೆ ದಯೆ, ಯಾವ ಪ್ರಾಣಿಗೂ ಕೂಡ ದಯೆ ತೋರಿಸಲೇಬೇಕು ಅಂತ ಹೇಳಿದ್ದಾರೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಓಡಾಡಬಾರದು ಅಂತೇಳಿ ಸನ್ಯಾಸಿಗಳು ಚಾತುರ್ಮಾಸ್ಯ ಕೂಡ್ತಾರೆ. ಅದು ತುಂಬಾ ಉದ್ದೇಶ ಉಂಟು ಅದರಲ್ಲಿ. ಒಂದು ಉದ್ದೇಶ ಏನು ಅಂದ್ರೆ, ಈ ಮಳೆಯಿಂದಾಗಿ ಪ್ರಾಣಿಗಳೆಲ್ಲ ಹೊರಗೆ ಓಡಾಡಕ್ಕೆ ಶುರು ಮಾಡುತ್ತೆ. ಹೊರಗೆ ಓಡಾಡಕ್ಕೆ ಶುರು ಮಾಡುತ್ತೆ. ಇವ್ರು ಓಡಾಡ್ತಿದ್ರೆ ಅವು ಎಲ್ಲಿ ಸಾಯುತ್ತೋ ಅಂತ ಹೇಳಿ ಇವರು ಓಡಾಡೋದಿಲ್ಲ ಅಂತ ಎಂತ ನಿಯಮ ಲೆಕ್ಕ ಹಾಕಬೇಕು. ತಮ್ಮ ಓಡಾಡಬೇಕಾದ್ರೆ ಕಾಲಿಗೆ ಸಿಕ್ಕಿಬಿಟ್ಟು ಹುಳ ಹುಪ್ಪಡಿಗಳು ಸಾಯಬಾರದು ಅಂತ ಹೇಳಿ ಯತಿಗಳಿಗೆ ಓಡಾಟದ ನಿರ್ಬಂಧವನ್ನು ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಅಹಿಂಸೆಯ ಧರ್ಮ ಇದು. ಪ್ರಾಣಿಗಳು ಸುಖವಾಗಿ ಬದುಕಬೇಕು ಅಂತಕ್ಕಂತಹ ಅತ್ಯಂತ ವಿಶಾಲವಾದ ಹೃದಯ ಶಾಸ್ತ್ರದ. ಆದ್ದರಿಂದ ಶಾಸ್ತ್ರಾಧ್ಯಯನ ಮನುಷ್ಯನನ್ನ ಅಷ್ಟು ಉನ್ನತ ಮಟ್ಟದ ವ್ಯಕ್ತಿಯನ್ನಾಗಿ ರೂಪುಗೊಳಿಸುತ್ತೆ. ಅದು ಬಿಟ್ಟಾಗ ಮನುಷ್ಯ ಏನಾಗ್ತಾನೆ, ಮನುಷ್ಯರ ಮೇಲೆಲ್ಲ ಯಾರ ಮೇಲೆ ದಯ ತೋರೋ ಪ್ರಸಕ್ತಿ ಬರೋದಿಲ್ಲ. ಜನಗಳನ್ನ ದನಗಳನ್ನ ಕೊಂದಾಕೊಂದಾಗ್ತಾನೆ. ಪೇಪರ್ ನೋಡಿದಾಗ ಯಾವಾಗ ಮುದುಕಿ ಮನೆ ಎಂಟರ್ ಆಗ್ಬೇಕಾದ್ರೆ ಒಂದು ಹೇಳಿದ್ರು ಅದೇನ್ ಮಾಡಬೇಕು, ಮನೆ ಹೋಗ್ಬೇಕಾದ್ರೆ ಇನ್ನೇ ಬೇಗ ಮುರಿಯೋ ಸಮಸ್ಯೆ ಕೂಡ ಇಲ್ಲ. ಒಳಗೆ ಹೋಗ್ತಾ ಇರ್ತಾರೆ, ಇಮ್ಮಡಿಯಟ್ಟಾಗ ವ್ಯವಸ್ಥೆ ಮಾಡಿದ್ದು ಕೊಂದು ಹಾಕಿದ್ದೇಕೆ. ಎಂಥ ಪಾಪಿಗಳಿರಬೇಕು. ಇದನ್ನು ಯೋಚನೆ ಮಾಡಿದರೆ ನಿಜವಾಗಲೂ ಕೂಡ ಭಾರಿ ಭಯಾನಕವಾದ ಸನ್ನಿವೇಶ. ಮೈಯೆಲ್ಲ ಕಣ್ಣಾಗಿದ್ರೆ ಸಾಲು. ಮೊದಲ ರಾತ್ರಿ ಊರ ಹೊರಗೆ ಹೊರವಲಯದಲ್ಲಿ ದೂರಾದ ಮನೆಯ ಮೇಲೆ ಕಳ್ಳತನ ದರೋಡಿತ ಬರ್ತಿತ್ತು. ಆಮೇಲೆ ಊರು ಒಳಗೇನೆ ರಾತ್ರಿ ಅಂತ ಬರ್ತಿತ್ತು. ಆಮೇಲೆ ಮಧ್ಯಾಹ್ನ ಶುರುವಾಯಿತು. ಮಠಮಠ ಮಧ್ಯಾಹ್ನ ಆರಾಮ ಮಾಡಿ ಎಲ್ಲ ಜನ ಇದ್ದಾಗ ಮತ್ತೆ ಮೇಲೆ ಜನ ಸುತ್ತಮುತ್ತ ಜನ ಆಗಲೇ ಎಷ್ಟು ಕೆಲಸ ಮಾಡಬೇಕಾದ್ರೆ ಎಷ್ಟು ಧರ್ಮ ನಿಯಂತ್ರಣ ತಪ್ಪಿ ಅಧರ್ಮ ದಾರಿ ಕಾಲಿಡುತ್ತಿದೆ ಅಂತ ಹೇಳೋದಕ್ಕೆ ಸಾಕ್ಷಿ. ಇನ್ನೆಲ್ಲ ತಪ್ಪಿಸಬೇಕಾದ್ರೆ ಭೂತದಯ, ಪಾಂಡವರ ಕಾಲದ ಭೂತದಯ ಕಾನ್ಸೆಪ್ಟ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಷ್ಟೊತ್ತಿಗೆನಾಯ್ತಂತೆ, ಇನ್ನೊಬ್ಬ ವ್ಯಕ್ತಿ ಪ್ರವೇಶ ಮಾಡ್ತಾನೆ ಆ ಯುದ್ಧರಂಗದೊಳಗೆ. ಅಸ್ತ್ರವಿದ್ಯಾ ಪರೀಕ್ಷೆಯ ರಂಗದಲ್ಲಿ ಒಬ್ಬನು ಪ್ರವೇಶ ಮಾಡ್ತಾ ಇದ್ದಾನೆ. ಅವನೇ ಕರ್ಣ. ಇಷ್ಟೆಲ್ಲ ತಾವು ಓದು ಮುಗಿಸ್ಕೊಂಡು ಬಂದಿದ್ದ ಕರ್ಣ ಇಷ್ಟೊತ್ತಿಗೆ ಸರಿಯಾಗಿ ಕರ್ಣ ಬರೋದಕ್ಕೂ ಇವ್ರು ಪರೀಕ್ಷೆ ಕೊಡೋದಕ್ಕೂ ಸರಿ ಹೋಗಿತ್ತು. ಕರ್ಣ ಬಂದವನೇ ಇವರೆಲ್ಲ ಹೊಗಳೋದನ್ನು ನೋಡಿಬಿಟ್ಟ, ನಾನು ಇದಕ್ಕಿಂತ ಚೆನ್ನಾಗಿ ಮಾಡಬಲ್ಲೆ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು. ಅರ್ಜುನ ಮಾಡಿದ್ದೇನೆ ಯಾರು ಇಮ್ಯಾಜಿನ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅಂಥ ಕೆಲಸ ಮಾಡಿದ್ದಾನೆ ಅರ್ಜುನ, ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನು ಆಶ್ಚರ್ಯ ಅಂತ ಹೇಳಿ ಆಗಲಿ ಅಂತ ಹೇಳಿದ ತಕ್ಷಣ ಅವನಿಗೆ ಚಾನ್ಸ್ ಕೊಟ್ಟರು. ಇದು ಮರಿಬಾರದು. ಅವನನ್ನು ದೂರ ಮಾಡಲಿಲ್ಲ, ಅವನಿಗೆ ಓದಕ್ಕೆ ಅವಕಾಶ ಇಲ್ಲ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಹೊರತು ತಯಾರಾಗಿ ಬಂದವನಿಗೆ ಅವಕಾಶ ಇಲ್ಲ ಅಂತ ಹೇಳಲಿಲ್ಲ. ಆಯಿತು ನೀನು ತೋರಿಸು ಅಂತ ಹೇಳಿದ್ರು. ಕರ್ಣ ಬಂದನಂತೆ. ಕರ್ಣ ಬರ್ತಿರ್ಲಿಕ್ಕೇನೆ ಕುಂತಿ ಮೊದಲ ಬಾರಿಗೆ ತನ್ನ ಮಗನನ್ನು ಕಾಣ್ತಾ ಇದ್ದಾಳೆ. ಆ ಸ್ಟೇಜ್ನೊಳಗೆ ಕುಂತಿಯದ್ದು ಕಣ್ಣಿ ಬಟ್ಟೆ ಕಟ್ಟಿಕೊಂಡಿಲ್ವಲ್ಲ, ಆಕೆ ನೋಡ್ತಾ ಇದ್ದಾಳೆ. ಕರ್ಣ ಬರ್ತಿರ್ಲಿಕ್ಕೆ ಅವ ನನ್ನ ಮಗ ಅಂತ ಗುರುತಿ ಎಷ್ಟು ದಿವಸ ನೋಡ್ತಿದ್ದಾಳೆ ಗೊತ್ತೇನಾಕೆ. ಅವತ್ತೆಂದು ಹೆತ್ತಾಗ ನೀರಲ್ಲಿ ಬಿಟ್ಟಿದ್ದ ಎಷ್ಟೋ ಅಷ್ಟೇ, ಅವನು ಎಲ್ಲಿದ್ದಾನೆ ಸುದ್ದಿ ಕೂಡ ಗೊತ್ತಾಗಿರಲಿಲ್ಲ. ಅವತ್ತು ನೋಡ್ತಿರ್ಲಿಕ್ಕೇನೆ ನಾವು ನೋಡಿಲ್ಲಂತೆ. ಅಬ್ಬ ನನ್ನ ಮಗ ಬದುಕಿದ್ದಾನೆ, ಮಹಾವೀರನಾಗಿದ್ದಾನೆ, ಬಹಳ ವರ್ಚಸ್ವಿ ಆಗಿದ್ದಾನೆ. ಎಲ್ಲ ಭಾರಿ ಖುಷಿಯಾಗಿ ಹೋಯ್ತಾರೆ. ಮಗನ ಕಂಡ ಸಂಭ್ರಮ ಭಾರಿ ಅಪೂರ್ವವಾಗಿತ್ತು. ಅಷ್ಟೊತ್ತಿಗೆ ಕರ್ಣ ಪರೀಕ್ಷೆ ಕೊಳ್ಳಕ್ಕೆ ಶುರು ಮಾಡಿದ. ಆತೇನು ಹೆಚ್ಚು ಮಾಡಲಿಲ್ಲ, ಅರ್ಜುನ ಏನು ಮಾಡಿದ್ದ ಅದನ್ನೇ ಮಾಡಿದ್ದನು. ಅವಿಧ್ಯನ್ ಮಾಶಕೆ ಪಾದೆ ಪಕ್ಷಿಡ ಪಶ್ವ ಏವಚ. ಅದೇ ರೀತಿ ನೊಡದ ಆಕೃತಿಯ ಕಾಲನ್ನು ಹೊಡೆದ, ಕಾಲಿಗೆ ಗುರಿಯಿಟ್ಟು ಹೊಡೆದ, ಒಂದು ಪಕ್ಷಿಯ ರೆಪ್ಪೆಯನ್ನು ಕತ್ತರಿಸಿದ. ಆದರೆ ಏನು ವಿಶೇಷ ಅಂದರೆ ಅರ್ಜುನ ಏನು ಮಾಡಿದ್ನಲ್ಲ ಅದಕ್ಕಿಂತ ಫಾಸ್ಟಾಗಿ ಮಾಡಿದ್ನಂತ ಅದು ವಿಶೇಷ. ಅಲ್ಲಿ ಗೆದ್ದುಬಿಟ್ಟ. ಫಾಸ್ಟಾಗಿ ಮಾಡಿದ್ರೆ ಆಯ್ತು, ಅಲ್ಲಿ ಗೆದ್ದಾಗ ಲೆಕ್ಕಾಯ್ತು. ಫಾಸ್ಟಾಗಿ ಮಾಡಿದ್ರಿಂದ ಅರ್ಜುನ ಕರ್ಣನಿಗೆ ಬಹಳ ಕ್ರೆಡಿಟ್ ಬಂದ್ಬಿಡುತ್ತ. ಅರ್ಜುನ ಮಾಡಲಾರದಕ್ಕಿಂತ ಜಾಸ್ತಿ ಮಾಡಿದಾಗಾಯ್ತಲ್ಲ ಕರ್ಣ. ಈ ಮಟ್ಟಿಗೆ ಕರ್ಣನ ಬಗ್ಗೆ ಜನಗಳು ಭಲೇ ಭಲೇ ಕರ್ಣ. ಆ ಕ್ಷಣದ ಇಮಿಡಿಯೇಟ್ ರೆಕಾರ್ಡ್ ಬೇಕಾದಾಗಾಯ್ತಲ್ಲ, ಯಾವಾಗಲೂ ಮಾಡಿದ್ರು ಸರಿ, ಆ ಕ್ಷಣದಲ್ಲೇ ಒಬ್ಬರು ಬಂದು ಮುರಿದಾಗಾಯ್ತು. ಕರ್ಣನಿಗೆ ಭಾರಿ ಒಂದು ಪ್ರಶಂಸೆ ಸಿಕ್ಕೋಯ್ತು. ಆಗ ನೋಡ್ತಾ ಇದ್ದಾಳೆ ಕುಂತಿ, ಎಷ್ಟು ಇಬ್ಬರು ಮಕ್ಕಳು ಹಾಗೆ ಇದ್ದಾರಲ್ಲ, ಎಷ್ಟು ಖುಷಿಯಾಗಬೇಕಾಗಿ. ಅರ್ಜುನನು ಹಾಗೆ ಇದ್ದಾನೆ, ಕರ್ಣನು ಹಾಗೆ ಇದ್ದಾನೆ ಅಂತ ಹೇಳಿಬಿಟ್ಟು ಭಾರಿ ಸಂಭ್ರಮ ಪಟ್ಟು. ಆದರೆ ಕುಂತಿ ಏನು ಮಾಡಲಿಲ್ಲ, ಇವನು ನನ್ನ ಮಗ ಅನ್ನೋ ವಿಚಾರ ಮಾತ್ರ ಹೊರಗೆ ಹಾಕಲಿಲ್ಲ. ನನ್ನ ಮಗ ಅಂತ ಮನಸ್ಸನ್ನು ಅನ್ಕೊಂಡೇ ಹೊರತು ಯಾರ ಮುಂದೆನೂ ಹೇಳಕ್ಕೆ ಹೋಗಲಿಲ್ಲ. ಅವತ್ತಿನಿಂದ ಕುಂತಿ ಮನಸ್ಸೊಳಗೆ ಇಟ್ಕೊಂಡಿದ್ದ. ಜನ ಇಲ್ಲಿ ದೊಡ್ಡ ತಪ್ಪು ಮಾಡ್ತಾರೆ. ಕುಂತಿ ಇಲ್ಲೇ ತಪ್ಪು ಮಾಡಿಬಿಟ್ಲು. ಅವ್ರು ಡಿಕ್ಲೇರ್ ಮಾಡಬೇಕು ನನ್ನ ಮಗ ಅಂತ ಹೇಳಬೇಕಾಗಿತ್ತು, ಯಾಕೆ ಹೇಳಲಿಲ್ಲ? ಕುಂತಿ ಮಾಡಿದ ದೊಡ್ಡ ತಪ್ಪು ಅಂತ ಜನ ವಾದಿಸ್ತಾರೆ. ನದಿಯಲ್ಲಿ ಬಿಟ್ಟಿದ್ದೆ ಮೊದಲನೇ ತಪ್ಪು, ಈಗ ಹೇಳಿದ್ರೆ ಎರಡನೇ ತಪ್ಪು ಅಂತ ಜನ ಹೇಳ್ತಾರೆ. ನಿಜವಾಗಲೂ ಕೂಡ ಕುಂತಿ ಎರಡು ಬಾರಿಯೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಗಮನಿಸಿದೆ. ಮೊದಲೇ ಸತ್ತಿ ಕುಂತಿ ತಪ್ಪು ಮಾಡಿಲ್ಲ. ಅವಳು ಆ ಸ್ಥಳದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆಗ ತಾನು ಅವಿವಾಹಿತೆಯಾದ ತಾನು ದೈವಿಕವಾಗಿ ಭಗವ ಪಡೆದನ್ನ ಮಗು ಪಡೆದ ಮೇಲೆ ತನ್ನದು ಅಂತ ಜಗತ್ತಿ ಹೇಳೋ ಸ್ಥಿತಿಯಲ್ಲಿಲ್ಲ ಆಕೆಗ. ಆಕೆ ಏನು ದೋಷ ಬಂದಿಲ್ಲ, ಏನೂ ಆಗಿಲ್ಲ. ದೇವತೆಗಳು ವರಬಲದಿಂದ ಬಂದ ಮಗು ಅದು ಒಂದು. ಆಕೆ ಪಾತಿವ್ರತ್ಯ ಪಾವಿತ್ರ ಏನೇನೂ ಹೋಗಿಲ್ಲ. ಆದರೆ ಜನ ನಂಬ್ತಾರ ಅದನ್ನು ಯೋಚನೆ ಮಾಡ್ತಾರೆ. ಜನ ನಂಬ್ತಾರೆ ನನ್ನೆಲ್ಲ ಕೂಡ. ನಮಗೆಲ್ಲ ಪಾಠ ಇದೆ, ನಾವು ಏನೇನೋ ಆಗಿರುತ್ತೆ ಅಂತ ತಿಳ್ಕೊಂಡು ಎಲ್ಲರ ಮುಂದೆ ಕೂಡ ಯಾವುದು ವೆರಿಫೈಯಬಲ್ ಅಲ್ಲ ಅದು ಹೇಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಹೇಳಿದ್ರೆ ನೀವೇ ಹುಚ್ಚರಾಗ್ತೀರಿ, ಪ್ರೂವ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಕೈಲಾದ್ದರಿಂದ ವೆರಿಫೈ ಮಾಡೋದಕ್ಕೆ ಬರದೇ ಹೋದರೆ ಹೇಳಕ್ಕೆ ಹೋಗಬಾರ್ದು. ಅದು ಎಂಥ ಕಾಲ ಗೊತ್ತಾ, ದ್ವಾಪರ ಯುಗದ ಕೊನೆಯ ಭಾಗ ಅದು. ಇನ್ನು ದೇವತೆಗಳ ಜನ ನಂಬಿಕೆ ಇತ್ತು, ಐಶ್ವರ್ಯಮಾಣಿ ಆಗೋ ಕಾಲ, ಪುಷ್ಪವೃಷ್ಟಿ ಆಗೋ ಕಾಲ. ಎಂಥ ಕಾಲದೊಳಗೆ ಆಕೇನು ಮಾಡ್ತಾಳೆ, ನನಗೆ ಬೇರೆ ರೀತಿ ರುಜುವಾತು ಮಾಡತಕ್ಕಂಥ ಶಕ್ತಿ ಇಲ್ಲ, ನನಗೆ ಮಂತ್ರ ಇದೆ, ಗುರು ಅವರು ಕೊಟ್ಟಿದ್ದಾರೆ, ಸೂರ್ಯ ಬಂದಿದ್ದಾನೆ, ಮಗುನ ಕೊಟ್ಟಿದ್ದಾನೆ. ಆದರೆ ಜನಕ್ಕಿದೆಲ್ಲ ಏನು ಗೊತ್ತಾಗುತ್ತೆ ಅದನ್ನು ಹೇಳಬಾರದು. ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಆಚಾರ್ಯರು ಏನ್ ಮಾಡ್ತಾರೆ? ರಾಜಕುಮಾರಿಯಾಗಿ ಕನ್ಯಾವಸ್ಥೆಯ ಮಗಳನ್ನು ಪಡೆದರೆ ನಾವೆಲ್ಲ ಯಾಕೆ ಪಡಿಬಾರದು ಅಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಪ್ರಜೆಗಳಲ್ಲಿ ದಾರಿ ತಪ್ಪಿ ಹೋಗ್ತಾರಲ್ಲ. ಯಜ್ಜದಾಚಾರ್ಯ ಶ್ರೇಷ್ಠ ತತ್ತ ದೇವೇತರೋ ಜನ. ಎಷ್ಟು ವಿಚಾರ ಮಾಡ್ತಾಳೆ ಕುಂತಿ, ಹಾಗೆ ಮಾಡಾಗಿಲ್ಲ, ಹೀಗೆ ಮಾಡಾಗಿಲ್ಲ. ಹೋಗ್ಲಿ, ತಂದೆಗೆ ಅಪಕೀರ್ತಿ ಬರುತ್ತೆ, ತಂದೆನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಆಗ ಇಷ್ಟೆಲ್ಲ ಗೊಂದಲ ಯಾತಕ್ಕೆ? ಅದು ಮಗುವನ್ನೇ ತ್ಯಾಗ ಮಾಡಿಬಿಡುತ್ತೆ. ಯಾವುದೋ ಒಂದು ಮಗುವನ್ನು ಕತ್ತ ತೊಟ್ಟಿಯಲ್ಲಿ ಬಿಸಾಕಿದಾಗೆ ಕುಂತಿ ಬಿಸಾಕಿದ್ದಲ್ಲ. ಆಕೆಯ ಸಂಪೂರ್ಣ ರಕ್ಷಣೆ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ರಕ್ತ ವಜ್ರ ತುಂಬಿಸಿಬಿಟ್ಟು ಸುರಕ್ಷಿತವಾದ ವ್ಯವಸ್ಥೆಯನ್ನು ಮಾಡಿ ಬಿಟ್ಟುಕೊಟ್ಟು, ಆದ್ದರಿಂದ ಅವತ್ತಿನ ತಪ್ಪಾಗಲಿಲ್ಲ. ಇವತ್ತು ಮಗು ಕಾಣಿಸ್ತು. ಹೋಗಿ ಇವತ್ತು ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಇವತ್ತು ಹೇಳಾಗಿಲ್ಲ. ಆಕೆ ಯೋಚನೆ ಮಾಡ್ತಾ ಇದ್ದಾಳೆ, ಇವು ನನ್ನ ಮಗ ಹೌದು, ರಾಜ್ಯದ ಮಗನಲ್ಲ ಇವನು. ಇವತ್ತು ನನ್ನ ಮಗ ಅಂತ ಹೇಳಿಬಿಟ್ರೆ ತಕ್ಷಣ ಏನು ಶುರುವಾಗುತ್ತೆ? ಈಗ ಇನ್ನೊಂದು ಇಶ್ಯೂ ಆಗಿದ್ರೆ, ಈಗಾಗಲೇ ಕುರುಪಾಂಡ್ರ ಜಗಳ ನಡೆದೋಗಿದೆ, ಇನ್ನೊಬ್ಬರು ಪಡ್ತಾನೆ ಎಂಟರ್ ಆಗ್ತಾನೆ ಅಷ್ಟೇ. ಇಬ್ಬರು ಜಗಳದ ಬಗ್ಗೆ ಮೂರು ಜಗಳ ಶುರುವಾಗ್ತದೆ ಅಷ್ಟೇ. ತನ್ನ ಮಗ ಅಂತ ಹೇಳ್ಕೊಂಡು ಬಿಟ್ರೆ ಸಮಸ್ಯೆ ಪರಿಹಾರವಾಗೋದಿಲ್ಲ, ಸಮಸ್ಯೆ ಉಲ್ಬಣಿಸಿ ಹೋಗ್ತಾ ಇದೆ. ಆಕೆ ನಿಯಮದಿಂದ ಪಾಲನೆ ಮಾಡ್ತಾಳೆ. ಪಾಂಡುರಾಜನ ಅಪ್ಪಣೆಯಿಂದ ಹುಟ್ಟಿದ ಮಕ್ಕಳು ಇವರು. ಆ ರೀತಿ ಕಾರಣ ಹುಟ್ಟಿದವನಲ್ಲ. ಅವನು ರಾಜ್ಯಾಧಿಕಾರ ಕೊಡಿಸಿದರೆ ಇವರಿಗೆ ಅನ್ಯಾಯ ಮಾಡಿದಾಗತ್ತೆ, ಧರ್ಮರಾಜನ ಅನ್ಯಾಯ ಮಾಡಿದಾಗತ್ತೆ, ಅನಧಿಕೃತವಾದಂತಹ ರೀತಿಯಲ್ಲಿ ಕರ್ಣ ಪ್ರವೇಶ ಮಾಡಿದಾಗತ್ತೆ ಹೇಳಬಾರ್ದು. ನಾವಿಷ್ಟೆಲ್ಲ ಜ್ವರ ಮಾತಾಡ್ತೇವೆ, ಅವ್ರು ಹೆತ್ತ ತಾಯಿಯವರು, ಅವ್ರು ಎಷ್ಟು ಕರುಣೆ ಇರಬೇಕು, ಮಮತೆ ಇರಬೇಕು, ಅದನ್ನೆಲ್ಲ ಓವರ್ಕಮ್ ಮಾಡ್ತಾಳೆ. ಇದು ವಿಶೇಷ. ಆ ಕಾಲದಲ್ಲಿ ಮಮತೆಯನ್ನು ಮೀರಿ ಮಗುವನ್ನು ತ್ಯಾಗ ಮಾಡ್ತಾಳೆ. ಇವತ್ತಿನ ದಿವಸ ಅದೇ ರೀತಿ ಮಮತೆಯನ್ನು ಮೀರಿ ಧರ್ಮ ದೊಡ್ಡದಾಯ್ತು ಅವಳಿಗೆ. ಮೋಹಕ್ಕಿಂತ ಪ್ರೀತಿ ವಿಶ್ವಾಸಕ್ಕಿಂತ ಧರ್ಮ ದೊಡ್ಡದಾಯ್ತಲ್ಲ. ಅದಕ್ಕೆ ಕುಂತ್ಯಾಹ ಧೃತಿಂಚೈವ. ಮಹಾಭಾರತದ ಮುಖ್ಯ ಪಾತ್ರಗಳ ವರ್ಣನೆ ಮಾಡಬೇಕಾದ್ರೆ ಆದಿಪರ್ವದಲ್ಲಿ ವೇದವ್ಯಾಸ ದೇವರು ಪ್ರಾರಂಭದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ತುಂಬ ಸಂದೇಶಗಳು ಉಂಟು, ಒಂದೊಂದು ಪಾತ್ರದಲ್ಲೂ ಒಂದು ಸಂದೇಶ ಇದೆ. ಕುಂತಿಯ ಪಾತ್ರದ ಏನು ಸಂದೇಶ ಇದೆ ಅಂದರೆ, ಕುಂತ್ಯಾಹ ಧೃತಿಂಚೈವ. ಒಬ್ಬ ಮಹಿಳೆಯಾಗಿ ಕುಂತಿ ಎಷ್ಟು ಧೈರ್ಯವನ್ನು ಧರಿಸಿದ್ಲು, ಮನಸ್ಸಲ್ಲಿ ರಹಸ್ಯ ತುಂಬಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೇಗೆ ಪಡೆದಿದ್ಲು. ಇಡೀ ರಾಜಕುಲದ ಕಲ್ಯಾಣಕ್ಕೋಸ್ಕರ, ಪ್ರಜೆ ಹಿತಕ್ಕೋಸ್ಕರವಾಗಿ ಆಕೆ ಮಾಡಿದ ತ್ಯಾಗ ದೊಡ್ಡದು ಅಂತ ವೇದವ್ಯಾಸರು ಕೊಂಡಾಡ್ತಾರೆ. ಆದ್ದರಿಂದ ಅದು ಕುಂತಿಯ ತಪ್ಪೇ ಅಲ್ಲ. ಈಗ ಇವರಿಗೆ ಒಂದು ಸಮಸ್ಯೆ ಬಂತು. ಅರ್ಜುನನಿಗೆ ಭಾರಿ ಸಿಟ್ಟು ಬಂತ ಆ ಸಮಯದಲ್ಲಿ. ಅರ್ಜುನ ಏನಂದ ಈಗ, ಹಲೋ, ನಾನು ಎಲ್ಲ ಏನು ತೋರಿಸಿ ಅದು ನೀನೆಲ್ಲ ತೋರಿಸಿದ್ದೀಯ, ನೀನು ಈ ಮಟ್ಟಿಗೆ ಏನು ಹೇಳ್ತಾ ಇದ್ದಿ, ನೀನೀಗ ನನಗಿಂತ ಮೇಲೆವನೂ ತೋರಿಸ್ತಾ ಇದ್ದಿ, ಈ ಪರೀಕ್ಷೆಯಲ್ಲಾದರೆ ಸಾಲದು, ನಾವು ಯುದ್ಧವನ್ನೇ ಮಾಡೋಣ ಬಾ ಅಂತ ಅರ್ಜುನ ಆಹ್ವಾನವನ್ನು ಕೊಡ್ತಾರೆ. ಕಾರಣ, ನಮ್ಮ ಯುದ್ಧಕ್ಕೆ ಬಾ, ಯುದ್ಧ ಮಾಡೋಣ, ಯಾರಿಗೆ ಅಂತ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ. ಆ ಕ್ಷಣದಲ್ಲಿ ಒಂದು ಪ್ರಸಂಗ ನಡೀತಾ ಇತ್ತು. ಇಲ್ಲಿರೋದು ಪ್ರಶ್ನೆಗೂ ಉತ್ತರ ಬೇಕು. ಅರ್ಜುನ ಸ್ವರೂಪದಲ್ಲಿ ಇಂದ್ರಾವತಾರ, ಕರ್ಣ ಸೂರ್ಯಾವತಾರ. ನಮ್ಮ ಶಾಸ್ತ್ರ ಪ್ರಪಂಚದಂತೆ ಇಂದ್ರ ಸೂರ್ಯನಿಗೆ ತುಂಬ ಮೇಲಿರ್ತಕ್ಕಂಥ ದೇವತೆ. ಅಂದಮೇಲೆ ಇಂದ್ರ ನಾಥ ಅವತಾರನಾದ ಅರ್ಜುನ ನನ್ನ ಕರ್ಣ ಮೀರಿಸೋ ಚಾನ್ಸ್ ಇಲ್ಲ, ಮತ್ತೆ ಯಾಕೆ ಮೀರಿಸ್ತೆ ಹಾಗಿದ್ರೆ? ಈ ಪ್ರಶ್ನೆ ಬಂತು. ಕರ್ಣ ಅರ್ಜುನ ಹೇಗೆ ಮೀರಿಸ್ತೆ, ಸಾಧ್ಯ ಯಾಕಾಯಿತು ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಹೇಳ್ತಾರೆ, ಬಹಳ ಸುಲಭ ಅದು. ಒಂದು ಇಬ್ಬರು ಸ್ವರೂಪದಲ್ಲಿ ಇವನು ದೊಡ್ಡವನು, ಅವನು ಚಿಕ್ಕವನು, ಆದರೆ ಅವನು ಗೆದ್ದ, ಸ್ವಲ್ಪ ಇವನು ಹಿನ್ನಡೆ ಬಂತು ಅರ್ಜುನನಿಗೆ. ಕಾರಣ ಏನು ಅಂದರೆ, ಪರಶುರಾಮರಲ್ಲಿ ನೇರವಾಗಿ ಓದಿದವನು ಕರ್ಣ, ಪರಶುರಾಮರ ಹತ್ರ ಓದಿದ ದ್ರೋಣರ ಮೂಲಕ ಓದಿದ್ದು ಅರ್ಜುನ. ಒಂದು ಸ್ಟೆಪ್ ಡೌನ್ ಆಯಿತು ಅಂತ ಹೇಳಿದ. ನೇರ ಕಲಿಯೋದಕ್ಕೂ ಒಂದು ಕಲಿ ವ್ಯತ್ಯಾಸ. ಗಂಗೆ ಗೋದಾವರಿಗೋ ಗಂಗೆಗೆ ಹೋಗಿರ್ತಾರೆ, ಪಾತ್ರೆ ನೀರು ತರ್ತಾರೆ, ಆಗಲೇ ಒಂದು ಸ್ಟೆಪ್ ಡೌನ್ ಆಯಿತು. ಅಲ್ಲಿ ಸ್ನಾನ ಮಾಡಿದವರು ಪುಣ್ಯ ಇಲ್ಲಿ ಮಾಡಿದರೆ ಬರೋದಿಲ್ಲ, ಇಲ್ಲದವ್ರು ಯಾರು ಅಲ್ಲಿ ಕ್ಲೋಸ್ ಆಗಿಬಿಡ್ತಿತ್ತು ಅಷ್ಟೇ. ಇಲ್ಲೇ ಮಾಡಿದರೆ ಪುಣ್ಯ ಒಂದು ಸ್ಟೆಪ್ ಡೌನ್ ಆಯಿತು. ಇವನೇ ಇನ್ನೊಂದು ಪಾತ್ರೆಗಾಗಿ ನೋಬ್ರಿ ಕೊಡ್ತಾನೆ, ಮತ್ತೆ ಇನ್ನೂ ಕಡಿಮೆ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಹಾಲೇ ಡೈಲ್ಯೂಟ್ ಆಗುತ್ತೆ, ನಾಲ್ಕು ಜನ ಕೈ ಕೊಟ್ಟಾಗ ನಿಧಾನವಾಗಿ ಅದ್ರ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಷಟ್ಕರಣೋ ಭಿದ್ಯತೆ ಮಂತ್ರಃ. ಆರು ಕಿವಿಗೆ ಬಿತ್ತು ಅಂದರೆ ಮಂತ್ರದ ಶಕ್ತಿ ಕಡಿಮೆ ಆಯಿತು ಅಂತ ಅರ್ಥ. ಆರು ಕಿವಿ ಬಿತ್ತು ಅಂದರೆ ಗೊತ್ತಾಯ್ತಲ್ಲ, ಮೂರು ಜನ ಕೇಳಿದರೆ ಅಂತ ಅರ್ಥ. ಎರಡು ಕಿವಿಗೆ ಒಬ್ಬ ಮನುಷ್ಯ, ಸರಿಯಾಗಿ ಕಿವಿ ಇದ್ದರೆ ಎರಡು ಕಿವಿಗೆ ಒಂದು ಮನುಷ್ಯ ಆಗ್ತಾನೆ ಅಂದಮೇಲೆ ಅಲ್ಲಿಗೆ ಸರಿಯಾಗಿ ಬೂಜಾರ ಕೇಳಿದರೆ ಮಂತ್ರದ ಗುಟ್ಟು ಮೂಸಾಗಲೇ, ಅಂದರೆ ಡೈಲ್ಯೂಟ್ ಆಗುತ್ತದೆ ಅಂತ ಅರ್ಥ. ನೇರವಾಗಿ ಕರ್ಣ ಕೇಳಿದ್ದಕ್ಕೆ ಅವನ ಎಫಿಷಿಯನ್ಸಿ ಜಾಸ್ತಿ ಆಯಿತು, ಒಂದು ಸ್ಟೆಪ್ ಹಿಂದೆ ಹೋಗಿದ್ದಕ್ಕೆ ಅರ್ಜುನದ ಕಡಿಮೆ ಆಯಿತು. ಅದಕ್ಕೆ ಈಗ ನಮಗೆ ಶಾಸ್ತ್ರ ಅರ್ಥ ಆಗ್ತದೆ. ಟೆಕ್ಸ್ಟನ್ನು ಮೂಲದಲ್ಲಿ ಓದೋದಕ್ಕೂ ಟ್ರಾನ್ಸ್ಲೇಷನ್ ಓದೋದಕ್ಕೆ ಡಿಫ್ರೆನ್ಸ್ ಬರುತ್ತೆ ನೋಡಿ. ಮೂಲದಲ್ಲಿ ಓದಿದರೆ ಎಫೆಕ್ಟು, ಟ್ರಾನ್ಸ್ಲೇಷನ್ ಓದಿದರೆ ಬರೋದಿಲ್ಲ. ಎನಿ ಲ್ಯಾಂಗ್ವೇಜ್ ಬುಕ್ ಆಗಿದೆ, ಇಂಗ್ಲೀಷಿನ ಪುಸ್ತಕ ಕನ್ನಡದಲ್ಲಿ ಓದಿ, ಆದರೆ ಇಂಪ್ಯಾಕ್ಟ್ ಕಡಿಮೆ ಆಗಿರುತ್ತದೆ. ಆಗಲೇ ಸಂಸ್ಕೃತ ಪುಸ್ತಕ ಕನ್ನಡದಲ್ಲಿ ಓದಿ, ಉಚ್ಚಾಪಟ್ಟೆ ಕಡಿಮೆ ಆಗಿರುತ್ತೆ. ಯಾವುದೇ ಭಾಷೆಯ ಗ್ರಂಥವನ್ನು ಅದರಲ್ಲೇ ಓದೋದಕ್ಕೂ ಇನ್ನೊಬ್ಬರ ಮೂಲಕ ಬಂದಾಗ ಇನ್ನೊಂದು ಭಾಷೆಗೆ ಅದು ಇನ್ನೊಬ್ಬರಿಂದ ಬಂದಾಗಲಂತೂ ಭಾರಿ ಕಡಿಮೆ ಆಗುತ್ತೆ. ಈ ದೃಷ್ಟಿಯಿಂದ ಅರ್ಜುನ್ ಇದರ ತಾತ್ಪರ್ಯ ಇಷ್ಟೇ, ನೇರವಾದ ವಿದ್ಯಾ ಸಂಪಾದನೆಯ ಮಹತ್ವ ಯಾವಾಗಲೂ ತುಂಬ ಶ್ರೇಷ್ಠ. ಆದ್ದರಿಂದನೇ ಅರ್ಜುನ ಸ್ವಲ್ಪ ಆಗ ಕಡಿಮೆ ಅನ್ನಿಸಿ ಕರ್ಣ ಜಾಸ್ತಿ ಆಗಲಿ ಸರಿ ಹೋಯಿತು. ಅದರವೈದ ಅರ್ಜುನನ ಶ್ರೇಷ್ಠ, ಸಂಶಯ ಇಲ್ಲ. ಅವತ್ತಿನ ಮಟ್ಟಿಗೆ ಆ ಪ್ರಶ್ನೆ ಬಂತು. ಅವತ್ತಿನ ಮಟ್ಟಿಗೆ ಇನ್ನೊಂದು ಕಾರಣ ಇದೆ. ಕರ್ಣನಿಗೆ ಪರಿಸರ ವರ ಕೊಟ್ಟಿದ್ದಾರೆ. ಏನಂತ, ನೀನು ಸ್ಪರ್ಧಮಾನಸ್ತು ಯಾಸಿ ಪರಾಭವಂ, ಸ್ಪರ್ಧೆ ಮಾಡಿದರೆ ಸೋಲ್ತೀಯ, ಸ್ಪರ್ಧೆ ಮಾಡದೆ ಹೋದರೆ ನೀನು ಯಾರೂ ಗೆಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಕರ್ಣನಿಗೆ ಅವ್ರ ಸ್ಪರ್ಧಾ ಮನೋಭಾವ ಇಲ್ಲ, ನಾನು ಚೆನ್ನಾಗಿ ಓದಿದ್ದೇನೆ ತೋರಿಸ್ಬೇಕಷ್ಟೇ, ವರ ಕೆಲಸ ಮಾಡ್ತಾ ಇದೆ ಆಗ. ಸೊ ಸೆಕೆಂಡ್ ಪಾಯಿಂಟ್, ವರ ಕೆಲಸ ಮಾಡಿದ್ರಿಂದ ಕರ್ಣನಿಗೆ ಅವತ್ತು ಗೆಲ್ಲಕ್ಕೆ ಸಾಧ್ಯ ಆಯಿತು. ಅಂದರೆ ಅರ್ಜುನನಿಗೆ ಅವತ್ತು ಎರಡು ಮೈನಸ್ ಪಾಯಿಂಟ್ ಆಯಿತು, ಕರ್ಣನಿಗೆ ಪ್ಲಸ್ ಪಾಯಿಂಟ್ ಆಯಿತು, ಗೆದ್ದ. ಇದೇ ನೀವು ಇದಕ್ಕೆ ಹೋಗಿ, ರಾಮಾಯಣಕ್ಕೆ ಹೋಗಿ, ಸುಗ್ರೀವ ಗೆದ್ದ ವಾಲಿ ಸೋತ, ಅಲ್ಲಿ ಸುಗ್ರೀವ ಸೂರ್ಯಾವತಾರ, ಇದೇ ಸುಗ್ರೀವನೇ ಕರ್ಣ, ಅಲ್ಲಿ ವಾಲಿ ಇಂದ್ರಾವತಾರ, ಅರ್ಜುನನೇ ವಾಲಿಯಾಗಿದ್ದವನು, ಅಲ್ಲಿ ವಾಲಿ ಸೋತ ಸುಗ್ರೀವ ಗೆದ್ದ, ಉಲ್ಟಾ ಪಲ್ಟಾ ಆಯ್ತು ಅಲ್ಲಿ. ಆ ಕ್ಷಣದಲ್ಲಿ ಅತ್ತಕ್ಕಾಗಾಯಿತು ಅಂದರೆ ಅಲ್ಲಿ ನಿಜವಾಗಲೂ ವಾಲಿಗೆದ್ದು ಸುಗ್ರೀವ ಸೋಲಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ, ಹನುಮಂತ ಇದ್ದನಲ್ಲ ವಾಲಿಯ ಕಡೆಗೆ, ಸುಗ್ರೀವನ ಕಡೆಗೆ, ಅದು ಸುಗ್ರೀವ ಗೆದ್ದುಬಿಟ್ಟ. ಪುರಂದರದಾಸರು ಹೇಳಿದರು, ಹನುಮನ ನಂಬಿದ ಸುಗ್ರೀವನು ಗೆದ್ದ, ಹನುಮನ ನಂಬದ ವಾಲಿಯೂ ಬಿದ್ದ. ಆದ್ದರಿಂದನೇ ಇಬ್ಬರು ಜೋರಾಗಿ ಓಡ್ತಾ ಇದ್ದಾರೆ, ದೊಡ್ಡವನು ಗೆಲ್ಲಬೇಕು ನ್ಯಾಯವಾಗಿ. ಮಧ್ಯೆ ಅವನು ಸೈಕಲ್ಲೋ ಸ್ಕೂಟರ್ ಸಿಕ್ತು ಬಂದು ಹೋಗ್ಬಿಡ್ತಾರೆ ಕಡೆ, ನಡ್ಕೊಂಡು ಹೋಗ್ತೇನೆ. ಸ್ಪೀಡ್ ಕಡಿಮೆ ಎಷ್ಟು ಓಡಿದರೂ ಕೂಡ ವೆಹಿಕಲ್ ಸ್ಪೀಡ್ ಮಿಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸಾಕ್ಷಾತ್ತಾಗಿ ಹನುಮಂತನ ಅನುಗ್ರಹ ಬಂದಿದ್ದರಿಂದ ಅಲ್ಲಿ ಕಡಿಮೆ ಆಗಿದ್ದ ಸುಗ್ರೀವ ಗೆದ್ದಿದ್ದ ಅವತ್ತಿನ ಮಟ್ಟಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಈಗ ಕರ್ಣ ಗೆದ್ದು ಅರ್ಜುನ ಸ್ವಲ್ಪ ಹಿನ್ನಡೆ ಕಾಣ ಹಾಗಾಯಿತು. ಅರ್ಜುನಿಗೆ ಸಿಟ್ಟು ಬಂದಿದೆ, ಕರ್ಣ ಬಾ ಯುದ್ಧಕ್ಕೆ ಬಾ, ನೋಡೇ ಬಿಡೋಣ ಯಾರು ಶ್ರೇಷ್ಠ ಅಂತ ಹೇಳಿದಾಗ ತಕ್ಷಣ ಕರ್ಣ ಬರೋಕ್ಕೆ ಹೊರಟೇ ಬಿಡ್ತಾನೆ. ತಕ್ಷಣ ಭೀಮಸೇನೆ ಮುಂದೆ ಬರ್ತಾನೆ, ಅರ್ಜುನ ಸ್ವಲ್ಪ ನಿಲ್ಲು ಅಂತ ಹೇಳಿ, ನಿಲ್ಲು ಸ್ವಲ್ಪ, ಏನು ಮಾಡ್ತಾ ಇದ್ದೀ ನೀನೀಗ, ಕರ್ಣನ ಯುದ್ಧಕ್ಕೆ ಕರೀತಾ ಇದ್ದೀಯಾ, ಅದು ತಪ್ಪು, ಕರಿಬೇಡ ಅಂತ ಹೇಳಿದ. ಕರಿಬೇಡ, ಅವನು ಯಾರವನು? ಸೂತಪುತ್ರ. ರಣಾಯ ಅಕ್ಷತ್ರಿಯ ಆಹ್ವಾನಂ ನ ಧರ್ಮ ಇತಿ ಚಿಂತೆಯನ್. ಒಬ್ಬ ಕ್ಷತ್ರಿಯ ಯುದ್ಧಕ್ಕೆ ಕ್ಷತ್ರಿಯರಲ್ಲದವನನ್ನ ಇನ್ವೈಟ್ ಮಾಡಬಾರದು ಅಂತ ಶಾಸ್ತ್ರ. ಒಬ್ಬ ಕ್ಷತ್ರಿಯ ಯುದ್ಧವನ್ನು ಆರಿಸಿಕೊಳ್ಬೇಕಾದ್ರೆ ಇನ್ನೊಬ್ಬ ಕ್ಷತ್ರಿಯನ ಮೇಲೆ ಯುದ್ಧ ಮಾಡಬೇಕೇ ಹೊರತು ಕ್ಷತ್ರಿಯರಲ್ಲದವನ ಮೇಲೆ ಯುದ್ಧ ಮಾಡಬಾರದು. ನೀನು ಕ್ಷತ್ರಿಯ, ಕರ್ಣ ಕ್ಷತ್ರಿಯನಲ್ಲ, ಅದನ್ನು ಯುದ್ಧ ಮಾಡೋದು ಸರಿಯಲ್ಲ, ಯುದ್ಧ ಮಾಡಬೇಡ ಅಂತ ಹೇಳಿಬಿಟ್ಟು. ಇಲ್ಲಿ ಅನೇಕ ಧರ್ಮಸೂತ್ರಗಳು ಉಂಟು. ನಮಗೆ ಉಡುಗೊರೆ ಏನೋ ತಿಳ್ಕೊಂಡಿರಲಿ, ಕರ್ಣ ಸೂತಪುತ್ರ ಅಂತೇಳಿ, ಅದು ನಿಜವಾಗಲೂ ಕರ್ಣ ಕ್ಷತ್ರಿಯ, ಅವನು ಕುಂತಿಯ ಮಗ ಅಂದಮೇಲೆ ಭೀಮ ಈ ಮಾತು ಯಾಕೆ ಹೇಳಬೇಕಾಗಿತ್ತು? ಉಳಿದವ್ರು ಹೇಳಿದ್ರೆ ಏನೋ ಗೊತ್ತಿಲ್ಲ ಮಾತಾಡ್ತಾರೆ ಅಂತ ಹೇಳಬಹುದು. ಭೀಮ ಪೂರ್ಣ ಪ್ರಜ್ಞೆ ಅಂತ ಹೇಳ್ತೀರಿ, ಅಂಥ ಭೀಮಸೇನನಿಗೆ ಕರ್ಣ ಕ್ಷತ್ರಿಯ ಸ್ವಂತ ಅನ್ನ ಬೇರೆ ತಾನೆ, ಅಂಥವನ್ನು ಸೂತಪುತ್ರ ಇವನನ್ನು ಅವಕಾಶ ಕೊಡಬಾರದು ಅಂತ ಹೇಳಿದರೆ ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಧರ್ಮಶಾಸ್ತ್ರದ ವಿಚಾರ ಇದೆ, ಸೂಕ್ಷ್ಮ ಧರ್ಮವನ್ನು ಹೇಳ್ತಕ್ಕಂಥ ಭಾಗ ಇದೆ, ಆ ವಿವರಣೆ ಕೊಡ್ತಾ ಇದ್ದಾರೆ ಅವರೇ. ಕರ್ಣ ಕ್ಷತ್ರಿಯ ಹೌದು, ಹುಟ್ಟಿದ್ದು ಕ್ಷತ್ರಿಯನಾಗಿ ಹೌದು, ಆದರೆ ಕ್ಷತ್ರಿಯನಾಗಿ ಅವನು ಬೆಳೀಲಿಲ್ಲ, ಆದ್ದರಿಂದ ಅವನ ಸಂಸ್ಕಾರ ಹೋಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಕ್ಷತ್ರ ಸಂಸ್ಕಾರ ಯುತ ಜಾತೋಪಿ ಕ್ಷತ್ರಿಯೇ ಕುಲೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಆಚಾರ ನಿರ್ಣಯ, ಒಬ್ಬ ಬ್ರಾಹ್ಮಣ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದ್ರೆ ಮಾತ್ರ ಸಾಲದು, ಅವನಿಗೆ ಸಕಾಲಕ್ಕೆ ಚೌಲ ಉಪನಯನಾದ ಸಂಸ್ಕಾರಗಳಾಗ್ತಾ ಇರಬೇಕು. ಆ ಸಂಸ್ಕಾರಗಳಾಗದೆ ಹೋದರೆ ಅವನನ್ನು ವ್ರಾತ್ಯ ಅಂತ ಕರೀತಾರೆ ಹೊರತು ಬ್ರಾಹ್ಮಣ ಅಂತ ಕರಿಬಾರದು ಅಂತ ಹೇಳಿಬಿಟ್ಟು. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ, ಬ್ರಾಹ್ಮಣ ಬ್ರಾಹ್ಮಣ ಅಂತ ಕ್ಲೇಮ್ ಮಾಡ್ತಾನೆ ಇರ್ತಾರೆ. ಪಾಪ, ಬ್ರಾಹ್ಮಣ ಆಗಬೇಕಾದ್ರೆ ಶಾಸ್ತ್ರೋಕ್ತವಾದ ಸಂಸ್ಕಾರಗಳು ಆಯಾ ಕಾಲಕ್ಕಾದ್ರೆ ಮಾತ್ರ, ಹೊರತು ಇಲ್ಲ ಹೋದರೆ ಇಲ್ಲ. ಅವನು 8 ವರ್ಷಕ್ಕೆ ಉಪನಯನ ಆಗಲೇಬೇಕು, ಲೇಟ್ ಆಗ್ತಾ ಹೋಯ್ತೋ ಅವನ ಮಂತ್ರಶಕ್ತಿ ಕಡಿಮೆ ಆಗ್ತಾ ಹೋಗುತ್ತಾಗಲೇ. ಅಲ್ಲಿವರೆಗೂ ಅವರು ರಿಲ್ಯಾಕ್ಸ್ ಪೀರಿಯಡ್ ಒಂದು ಕೊಡ್ತಾರೆ, ಒಂದು ಸ್ವಲ್ಪ ವಿತ್ ಥರಾಟ್ ಪೀರಿಯಡ್ ಕೊಟ್ಟ ಹಾಗೆ ಸ್ವಲ್ಪ ಟೈಮ್ ಕೊಡ್ತಾರೆ. 15 ತುಂಬಬೇಕು, 16 ತುಂಬೋದ್ರೊಳಗೆ ಮಾಡದೆ ಹೋದರೆ ಅವನು ಉಪನಯನ ಮಾಡಿದರೂ ವೇಸ್ಟ್ ಅಂತ ಕರೀತಾರೆ. 16 ತುಂಬೋದ್ರೊಳಗೆ ಮಾಡಲೇಬೇಕು, ಫ್ರಮ್ 8 to 16 ಫುಲ್ ಅವಕಾಶ ಕೊಟ್ಟಿದ್ದಾರೆ. 16 ಏನಾದ್ರು ದಾಟಿಬಿಟ್ರೆ ಆ ಷೋಡಶಾತ್ ಬ್ರಾಹ್ಮಣಸ್ಯ ಸಾವಿತ್ರಿ ನಾತಿ ವರ್ತತೆ. 16 ದಾಟಿದ ಉಪನಯನ ಮಾಡಿದರೆ ಅವನನ್ನು ಬ್ರಾಹ್ಮಣ ಅಂತ ಕರೀಬಾರದು, ಅವನ ವ್ರಾತ್ಯ ಅಂತ ಕರೀಬೇಕು ಅಂತ ಹೇಳ್ತಾರೆ. ಮತ್ತು ಎಷ್ಟೋ ಜನಗಳು ಬ್ರಾಹ್ಮಣರು ಸಿಗೋದು ಕಷ್ಟ, ವ್ರಾತ್ಯರೇ ಜಾಸ್ತಿ ಇರೋದು. ಯಾರೋ ಬರ್ತಾರೆ ಆಚಾರ್ಯ ಆಶೀರ್ವಾದ ಮಾಡಿ ಉಪನಯನ ಮಾಡಿದೀವಿ ಅಂತ ಹೇಳ್ತಾರೆ, ನೋಡಿದರೆ ಇಷ್ಟತ್ರ ಇರ್ತಾರೆ, ಪಾಪ 30-35 ಆಗಿರುತ್ತೆ. ಅದೆಂಥ ಉಪನಯನ ಅದು, ಒಂದು ಎಷ್ಟು ತಮಾಷೆ ಅಂತ ಕೇಳಿದರೆ ಅಡ್ಮಿಷನ್ ಮಾಡಿ ನಮ್ಮ ಹುಡುಗನ ಕರ್ಕೊಂಡು ಹೋಗ್ತಾರೆ ಪಾಪ ಇದಕ್ಕೆ, ಯಾವುದು ನಮ್ಮ ಪ್ರೈಮರಿ ಕ್ಲಾಸಿಗೆ, ಯಾರು ಹುಡುಗನ ಹೆಸರು ಅಂತ ಕೇಳ್ತಾರೆ. ನಾನೇ ಸ್ಟೂಡೆಂಟ್ ಅಂದ್ರೆ ಗತಿಯಾಗಬೇಕು, ಅವನು ಹಳೆ ಬಾರ 20-25 ನಾನೇ ಅಡ್ಮಿಟ್ ಆಗ್ತಾರೆ ಅಂದ್ರೆ ಬೇಡ ಬಾರ, ಎಲ್ಲ ಹುಡುಗರು ಹಾಳು ಮಾಡಿಬಿಡ್ತೀವಿ, ಹೋಗೋದು ಆ ಕಡೆ ಹೋಗು ಅಂತ ಹೇಳ್ತಾರೆ. ನೋ ಅಡ್ಮಿಷನ್, ಅದಕ್ಕೆ ಏಜ್ ಲಿಮಿಟ್ ಹಾಕಿಬಿಡ್ತಾರೆ, ಏಜ್ ಇದ್ರ ಮೇಲೆ ಅಡ್ಮಿಷನ್ ಕೊಡಬೇಡಿ, ಹುಡುಗರು ಹಾಡಾಡ್ತಾರೆ ಅಂತ ಹೇಳಿದ್ರು. ಏಜ್ ಲಿಮಿಟ್ ಕೂಡ ಹೇಗಿದೆಯೋ ಆ ತರಹ ಉಪನಯನಕ್ಕೂ ಏಜ್ ಲಿಮಿಟ್ ಇದೆ. ನಮ್ಮ ಜನಕ್ಕೆ ಲಿಮಿಟ್ ಒಂದೇ, ಮದುವೆ ಆಗೋದಕ್ಕಿಂತ ಮುಂಚೆ ಉಪನಯನ ಅಷ್ಟೇ ಆಗಿದೆ. ಉಪನಯನ ಮದುವೆ ಆಗೋದಕ್ಕಿಂತ ಮುಂಚೆ ಮಾಡಿದ್ರೆ ನಡೀತದೆ, ತಪ್ಪು. ಉಪನಯನಕ್ಕೂ ಮದುವೆಗೂ ಸಂಬಂಧನೇ ಇಲ್ಲ, ಮದುವೆ ಲೇಟ್ ಆದರೂ ತಪ್ಪಲ್ಲ, ಉಪನಯನ ಲೇಟ್ ಆಗಬಾರದು ಅಂತ ಹೇಳಿದ್ದ. ಆ ಕಾಲಕ್ಕೆ ಅದು ಎಷ್ಟು ಜನ ಗೊತ್ತಿದೆ ಇದು, ಅವನು ವಾಚ್ಯರಾಗ್ತಾನೆ ಹೊರತು ಬೇರೆ ಆಗೋದಿಲ್ಲ. ಅನೇಕ ಜನಗಳು ಈ ರೀತಿ ಮಾಡಿ ಮಾಡಿ ಬ್ರಾಹ್ಮಣ ಕಳ್ಕೊಂಡಿದ್ರಿಂದ ಬ್ರಾಹ್ಮಣ ಸಿಗಬೇಕಾದ ಗೌರವ ನ್ಯಾಚುರಲೇ ಸಿಗೋದಿಲ್ಲ. ಬ್ರಾಹ್ಮಣನ ದೂರ ಮಾಡ್ತಾ ನ್ಯಾಚುರಲ್ ಬ್ರಾಹ್ಮಣನೇ ಅಲ್ಲ ದೂರ ಮಾಡಲೇಬೇಕಾಗುತ್ತೆ. ಸರಿಯಾಗಿದ್ದಿದ್ರೆ ಆಗ್ತಿತ್ತು. ಅದು ಒಂದು ನೀವು ಡಿಸೆಂಬರ್ಗೆ ಜನವರಿ ಅಡ್ಮಿಷನ್ ಕೊಡಿ ಸರ್ ಅಂದ್ರೆ ಯಾರು ಕೊಡ್ತಾರೆ ನಿಮಗೆ? ಅಡ್ಮಿಷನ್ ಟೈಮ್ ಮುಗಿದೈತೆ ಈಗಾಗಲೇ, ಅದೇ ಹಾಲ್ತಿ ಎಕ್ಸಾಮ್ ಫೀಸ್ ಕಟ್ಟೋ ಟೈಮ್, ಅಡ್ಮಿಷನ್ ಫೀಸ್ ಕಟ್ಕೋತಾರಾಗ ಸಾಧ್ಯ ಇಲ್ಲ. ಅದಕ್ಕೆ ಆಯಾ ಜಾತಿಯಲ್ಲಿ ಹುಟ್ಟಿದ್ರೆ ಸಾಲದು, ಅದಕ್ಕೆ ಉಚಿತವಾದ ಸಂಸ್ಕಾರಗಳು ಆಯಾ ಕಾಲದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮಲ್ಲೇ ನೋಡಿಬೇಕಾದ್ರೆ ಆರ್ ಸಿ ಸಿ ಹಾಕಿಬಿಡ್ತಾರೆ, ಮೋಲ್ಡ್ ಹಾಕಿಬಿಡ್ತಾನೆ, ಕ್ಯೂರಿಂಗೇ ಇಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಆ ಕಡೆ ಒಂದು ಆರು ತಿಂಗಳು ಬಿಟ್ಟು ಅದನ್ನು ಗೃಹಪ್ರವೇಶ ಮಾಡಲಿಕ್ಕೆ ಹೋದ್ರೆ ಏನು, ಅದು ಮಣ್ಣು ಗೋಡೆ ಇದ್ದಾಗಲೇ. ಕ್ಯೂರಿಂಗ್ ಮಾಡದೆ ಹೋದರೆ ಆರ್ ಸಿ ಸಿಗೆ ಏನು ಬೆಲೆ ಇಲ್ಲ. ಫುಲ್ ಕ್ಯೂರ್ ಹೇಗೆ ಮಾಡ್ತಾ ಹೋಗ್ತಾನೋ ಆ ಥರ ಅದಕ್ಕೆ ಬಹತ್ತೋದರೆ. ಕ್ಯೂರಿಂಗ್ ಯಾವಾಗಲೂ ಮಾಡಿದ್ರೆ ಉಪಯೋಗ ಇಲ್ಲ, ಆ ಟೈಮ್ನಲ್ಲೇ ಮಾಡಬೇಕು. ಆ ಟೈಮ್ನಲ್ಲಿ ಮಾಡಿದರೆ ಮಾತ್ರ ಅದು ಕ್ಯೂರಿಂಗ್ ಅಂತಾರೆ ಹೊರತು ಯಾವಾಗಲೂ ಮಾಡಿದ್ರಲ್ಲ. ಉಪನಯ ಸಂಸ್ಕಾರ ಹಾಕಿ ಆ ರೀತಿ ಮಾಡದೆ ಹೋದರೆ ಅವನು ಬ್ರಾಹ್ಮಣ ಅನಿಸೋದಿಲ್ಲ. ಅದೇ ರೀತಿಯಲ್ಲಿನೇ ಇನ್ನು ಮನುಸ್ಮೃತಿಯಲ್ಲೊಂದು ಮಾತು ಹೇಳುತ್ತಾರೆ, ಯಾವನು 16 ವರ್ಷ ದಾಟೋದ್ರೊಳಗೆ ಉಪನಯನ ಆಗಿಲ್ಲ ಅವನಿಗೆ ಅವನಿಗೆ ಉಪನಯನಕ್ಕೆ ಅರ್ಹತೆ ಇಲ್ಲ ಅಷ್ಟೇ ಅಲ್ಲ, ಅವನಿಗೆ ತನ್ನ ತಂದೆಯ ಆಸ್ತಿಯಲ್ಲಿ ಭಾಗ ಸಿಕ್ಕಬಾರದು ಅಂತ ಹೇಳಿಬಿಡ್ತಾರೆ. ನಿಮ್ಮ ಮಾತು ಕೇಳಿದ್ರೆ ಭಾರಿ ಅಪಾಯದ ಕೆಲಸ ಇದು. ಒಂದು ಅವನ ತಂದೆಯ ಆಸ್ತಿ ಎಲಿಜಿಬಿಲಿಟಿಗಳು ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಯಾರಿಗೆ ಸೇರಬೇಕು ಆಸ್ತಿ ಅಂದರೆ? ಸರ್ಕಾರಕ್ಕೆ ಸೇರಬೇಕಂತ. ನಮ್ಮ ಸರ್ಕಾರ ಗೊತ್ತಾಗಿಬಿಟ್ರೆ ಗೋವಿಂದ ಇದ್ದು ಬಂದ ಬ್ರಾಹ್ಮಣರ ಆಸ್ತಿಯೆಲ್ಲ ಅವ್ರಿಗೆ ಹೋಗ್ಬಿಡ್ತದೆ ಈಗಾಗಲೇ. ಯಾಕೆಂದ್ರೆ ಅದು ಹೇಳ್ತಾರೆ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಸರ್ಕಾರಕ್ಕೆ ಹೋಗ್ಬೇಕು, ಎಷ್ಟು ತಮಾಷೆ ಇದೆ. ಅದು ನಮ್ಮ ಜನಕ್ಕೆ ಗಾಯತ್ರಿ ಬಂದು ಸಿದ್ಧಿ ಬರಲಿ ಬಿಡಲಿ, ಆಸ್ತಿಯಾರು ಉಳಿಬೇಕಂತಾರೂ ಸಕಾಲಕ್ಕೆ ಉಪನಯನ ಮಾಡಬೇಕು. ಕೊನೆ ಪಕ್ಷ ಆಸ್ತಿಯಾರು ಸಕಾಲಕ್ಕೆ ಕುಡಿಬೇಕಲ್ಲ. ಇವ್ರು ಹಾಗಲ್ಲ, ಭೂಜನ ಬ್ರಹ್ಮಚಾರಗಳಿರಬಾರ್ದು, ಅದಾಗಬಾರ್ದು ಇದಾಗಬಾರ್ದು ಅಂತ ಹೇಳಿಬಿಟ್ಟು ಆ ಹುಡುಗನ ವ್ಯಕ್ತಿತ್ವನೇ ಹಾಳು ಮಾಡಿಬಿಡ್ತಾರೆ. ಭೂಜನ ಬ್ರಹ್ಮಚಾರಗಳಿರಬಾರ್ದು ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ನಮ್ಮ ಜನಕ್ಕೆ ಏನು ಗೊತ್ತಿರುತ್ತೋ ಅದು ಸಾಮಾನ್ಯ ಶಾಸ್ತ್ರದ ಏನು ಹೇಳೋದಿಲ್ಲ, ಅದು ಹುಡಿ ಕುಡಿ ತಿಳ್ಕೊಂಡಿರ್ತಾರೆ. ಪಾಪ ಯಾವುದರ ಶಾಸ್ತ್ರ ಎಲ್ಲೆಲ್ಲೂ ಬಂದಿರೋದಿಲ್ಲ. ದೊಡ್ಡ ನೀವು ಕಾಫಿ ಬೇಡ ಅನ್ನಬಾರದು, ಈ ದೊಡ್ಡ ಶಾಸ್ತ್ರ ಇವರಿಗೆ ಅದು ಕೊಟ್ಟು ಕುಡದೇ ಹೋಗಬೇಕು ಅಂತ ನಿಯಮ. ಅದು ಒಂದು ತೀರ್ಥ ಬೇಡ ಅದಕ್ಕೆ ನಡೀತದೆ ಬಿಡಿ, ತೀರ್ಥ ನಡೀತದೆ. ಆ ಪಾಪ ಅಂದ್ರೆ ಉಪನಯನಕ್ಕೆ ಬಾಡ್ಲೇಬೇಕು ದೊಡ್ಡದಲ್ಲ ಇವರಿಗೆ, ಯಾವ ಕಂಡೀಷನ್ ಮಾಡಬಾರದು ಅದೆಲ್ಲ ತಿಳ್ಕೊಂಡಿರ್ತಾರೆ. ಭೂಜನ ಬ್ರಹ್ಮಚಾರಿಗಳಿರಬಾರದು, ಆ ಉಪನಯ ಶಾಸ್ತ್ರ ಏನು ಹೇಳುತ್ತೋ ಗೊತ್ತೇನೋ, ಭೂಜನ ಬ್ರಹ್ಮಚಾರಿಗಳಿರಬಾರದು ಅಂತ ಹೇಳಲಿಲ್ಲ. ಒಂದೇ ವರ್ಷದೊಳಗೆ ಅಣ್ಣ ತಮ್ಮಂದರಿಗೆ 3 ಜನಕ್ಕೆ ಉಪನಯನ ಮಾಡಬಾರದು ಅಂತ ಹೇಳಿದೆ. ಒಂದೇ ವರ್ಷದಲ್ಲಿ 3 ಜನಕ್ಕೆ ಮಾಡಬಾರದು ಅಷ್ಟೇ ಹೊರತು ಜನ್ಮದಲ್ಲೇ 3 ಜನಕ್ಕೆ ಮಾಡಬಾರದು ಅಂತ ಅರ್ಥ ಅಲ್ಲ. ಎಲ್ಲ ತಪ್ಪು ತಪ್ಪು ಓದಿ ಆದ ಅನಾಹುತಗಳಿವೆಲ್ಲ ಕೂಡ ಅದರಿಂದ ಸಫಲರಚಾರ ಆಗ್ತಾರೆ. ಪಾಪ ಮಕ್ಕಳ ಭವಿಷ್ಯವನ್ನೇ ಹಾಳುಬಡದಂತಾಗಿದೆ. ಸಕಾಲಕ್ಕೆ ಸ್ಕೂಲಿಗೆ ಸೇರಿಸ್ತಾ ಹೋದರೆ ಮಕ್ಕಳ ಕೆರಿಯರ್ ಹೇಗೆ ಹಾಳಾಗುತ್ತೋ, ಸಕಾಲಕ್ಕೆ ಉಪನಯನ ಮಾಡದೆ ಹೋದರೆ ಅವರ ದೈವಿ ಒಂದು ಗತಿ ಇದೆಯಲ್ಲ, ದೈವಿ ಸಾಧನೆ ಇದೆ, ಎಲ್ಲ ತಪ್ಪು ಬಿಡುತ್ತೆ. ಅದಕ್ಕೆ ಭೀಮಸೇನ ಹೇಳಿದ ಮಾತದು ಬಂದು. ಆದ್ದರಿಂದ ಬ್ರಾಹ್ಮಣ ಹೇಗೆ ಬ್ರಾಹ್ಮಣನಾಗದೆ ಹೋಗಿಬಿಡ್ತಾನೋ ಕ್ಷತ್ರಿಯ ಕೂಡ ಹಾಗೇ ಆಗ್ತಾನೆ ಅಂತ ಹೇಳಿ. ಕ್ಷತ್ರಿಯರು ಸಕಾಲದ ಉಪನಯನ ಇತ್ಯಾದಿ ಆಗದೆ ಹೋದರೆ ನಕ್ಷತ್ರಿಯೋ ಹಿ ಭವತಿ ಯಥಾ ವ್ರಾತ್ಯೋ ಜಯೋತ್ತಮ, ಅವನು ಕ್ಷತ್ರಿಯನಾಗೋದಿಲ್ಲ. ಕಾರಣ ಅದಕ್ಕೆ ಕ್ಷತ್ರಿಯನಾಗಲಿಲ್ಲ ಅಂತ ಹೇಳಿದ್ರು. ಹುಟ್ಟಿದ್ದು ಅವನು ಕ್ಷತ್ರಿಯನಾಗಾದರೂ ಕೂಡ ಬೆಳೆದಿದ್ದು ಯಾರ ಹತ್ರ ಬೆಳೀತಾನೆ? ಅಧಿರಥನ ಹತ್ರ ಬೆಳೀತಾನೆ. ಅವನು ಸೂತ, ಕ್ಷತ್ರಿಯ ಸಂಸ್ಕಾರ ಆಗಲಿಲ್ಲ ಇವನಿಗೆ. ಅಟ್ ದಿ ಸೇಮ್ ಟೈಮ್ ಸೂತನ ಸಂಸ್ಕಾರ ಆಯಿತು ಜೊತೆ. ಆದ್ದರಿಂದನೇ ಕರ್ಣ ಸೂತ ಜಾತಿಯವನಾದನೇ ಹೊರತು ಅವನು ಬ್ರಾಹ್ಮಣ ಜಾತಿಯ ಕ್ಷತ್ರಿಯ ಜಾತಿಯವನಾಗಲಿಲ್ಲ. ಅದಕ್ಕೆ ಭೀಮಸೇನ ಹೇಳಿದ ಧರ್ಮ ಸರಿಯಾದ ಧರ್ಮ. ಕರ್ಣ ಅವನು ಕ್ಷತ್ರಿಯನಲ್ಲ, ಅವನ ಜೊತೆಗೆ ಕ್ಷತ್ರಿಯ ಯುದ್ಧಕ್ಕೆ ಹೋಗಬಾರದು. ಇದು ಧರ್ಮ ಸೂಕ್ಷ್ಮ, ದೊಡ್ಡ ಒಂದು ಸೂಕ್ಷ್ಮ ವಿಚಾರವಾದ್ದರಿಂದ ಆ ನೆಪದೊಳಗೆ ಎಲ್ಲರೂ ಸಹ ತಾವು ಯಾವ ಅರ್ಥದಲ್ಲಿ ಆ ಸಾಧನೆಯನ್ನು ಮತ್ತು ವರ್ಣಾದಿಗಳನ್ನು ಉಳಿಸಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಮಾರ್ಗದರ್ಶನ. ಆ ಸಮಯದೊಳಗೆ ಭೀಮಸೇನನ್ನು ಗಮನಿಸಿ ನೀವೀಗ, ಅಲ್ಲಿ ಭೀಷ್ಮರು ಕೂತಿದ್ದಾರೆ, ದ್ರೋಣರಿದ್ದಾರೆ, ಬಾಲ್ಯಕಾರ್ಯಗಳಿದ್ದಾರೆ, 8 ಜನ ಗಮನಿಸಿಲ್ಲ, ಭೀಮಸೇನೆ ಗಮನಿಸ್ತಾ ಇದ್ದಾನೆ. ಅದಕ್ಕೇನೆ ಭೀಮಸೇನ ಆಚಾರ್ಯ, ಶ್ರೀಮದ್ ಆಚಾರ್ಯ ಅಂತ ಕರೆದು. 8 ಜನ ಫೇಲ್ ಆದ ಜಾಗದೊಳಗೆ ಭೀಮಸೇನ ಹೇಳ್ತಾರೆ, ಧರ್ಮ ಸೂಕ್ಷ್ಮ ಹೇಳಬೇಕಾದವರು ಸುಮ್ಮನೆ ಕೂತು ಹೇಳಬೇಕಾದ ಭೀಮಸೇನ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಎಂಥ ಜ್ಞಾನ ಭೀಮಸೇನದಾಗಿತ್ತು, ದಿವ್ಯ ಜ್ಞಾನ ಅಂತ ಹೇಳೋದಕ್ಕೆ ಸಾಕ್ಷಿ. ಆಗ ಇನ್ನೂ ಅನೇಕರು ಪ್ರಶ್ನೆ ಮಾಡಬಹುದು, ಆದ ಅಜ್ಜನ ಯುದ್ಧ ಕರಿಬೇಡ ಅಂತ ಹೇಳಿದ ತಕ್ಷಣ ಸುಮ್ಮನಾಗ್ತಾ ಇದ್ದಾರೆ. ಆಗೇನಾಯ್ತು ಗೊತ್ತೇ, ನಾವೆಲ್ಲ ಪ್ರಶ್ನೆ ಕೇಳೇ ಬಿಡ್ತೇವೆ. ಆಗ ಹಾಗಿದ್ರೆ ಮುಂದೆ ಯುದ್ಧ ನಡೀತಾ ಇಲ್ಲ ಕರ್ಣಾರ್ಜುನರಿಗೆ? ಕರ್ಣ ಪರ್ವನೇ ಇದೆ ಮುಂದೆ, ಬಿಕಾಸ್ ಕರ್ಣ ಪರ್ವನೇ ಇದೆ, ಯುದ್ಧ ನಡೀತಲ್ಲ ಅಂತ ಕೇಳಿದರೆ? ಇವೆಲ್ಲ ಒಳ್ಳೆ ಪ್ರಶ್ನೆಗಳಿವೆಲ್ಲ ಕೂಡ. ಅದಕ್ಕೆ ಉತ್ತರ ಕೊಡ್ತಾರೆ, ಸರಿಯಾಗಿ ಓದಿಲ್ಲ ನೀವು. ಒಬ್ಬ ಕ್ಷತ್ರಿಯ ಕ್ಷತ್ರಿಯ ಅಲ್ಲದವನನ್ನು ಯುದ್ಧಕ್ಕೆ ಕರಿಬಾರದು ಅಷ್ಟೇ, ಅವನಾಗಿ ಯುದ್ಧಕ್ಕೆ ಬಂದರೆ ಮಾಡಬೇಕು, ಅದು ತಪ್ಪಲ್ಲ. ಇದು ನಿಯಮ ಇದು ಒಂದು. ಕ್ಷತ್ರಿಯ ಅಲ್ಲದವನು ತಾನಾಗಿ ಯುದ್ಧಕ್ಕೆ ಬಂದರೆ ವೀರಪ್ಪನ ಜೊತೆ ಯುದ್ಧ ಮಾಡೋದಿಲ್ಲ, ಕ್ಷತ್ರಿಯ ಅಲ್ಲ ಅಂತ ಹೇಳ್ಬಿಟ್ಟು ಗತಿಯೇನಾಗಬೇಕು? ಈಗ ತಾಳಾಗೋಗ್ಬಿಡುತ್ತೆ. ನಾವು ವಾರ್ ಡಿಕ್ಲೇರ್ ಮಾಡಾಗಿಲ್ಲ ಅಷ್ಟೇ ಹೊರತು ಅವನಾಗಿ ಬಂದರೆ ಅವನು ಫೇಸ್ ಮಾಡಬೇಕು. ಇದು ಅರ್ಥವಾಗಿ ಯಾರು ಕಳ್ಳ ಬಂದಿರ್ತ, ಯಾವ ಜಾತಿ ನೀನು, ಕ್ಷತ್ರಿಯನಾ ಅಲ್ವಾ ಅಂತ ಕೇಳ್ತ ಕೂಡೋದಲ್ಲ, ಕಳ್ಳತನ ಬರ್ತಾರೆ ಹಿಡಿದಾಕ್ಬಿಡದೆ ಕೆಲಸ. ಆದರೆ ನಾವಾಗಿ ಕರೆಯಬೇಕಾದ್ರೆ ಮಾತ್ರ ಕ್ಷತ್ರಿಯರಾಗಿರಲೇಬೇಕು. ಈ ನಿಯಮ ಎಷ್ಟು ಚೆನ್ನಾಗಿರೋ ನಿಯಮ ಗೊತ್ತಾ ಇದು. ನೋಡೋದಕ್ಕೆ ಏನನ್ಸುತ್ತೆ, ಜಾತಿ ಗೀತಿ ಬಂದ ಕಾಣುತ್ತೆ. ಜಾತಿ ಪ್ರಶ್ನೆ ಅಲ್ಲ ಅದು. ಕ್ಷತ್ರಿಯ ಯಾತಕ್ಕೆ ಕ್ಷತ್ರಿಯರನ್ನು ಬೇರೆಯವ್ರನ್ನ ಕರಿಬಾರದು ಅಂದರೆ ಬೇರೆಯವರು ಅವಮಾನ ಮಾಡಿದ್ದಲ್ಲ, ಅದನ್ನ ಅವನ ಸೇಫ್ ಗಾರ್ಡ್ ಮಾಡಿದ್ದ. ಯಾಕೆ ಗೊತ್ತೇನು, ಕ್ಷತ್ರಿಯ ವೆಲ್ ಟ್ರೈನ್ಡ್, ಅವನು ಯುದ್ಧದಲ್ಲಿ ಟ್ರೈನ್ ಆಗಿರ್ತಾನು. ಕಂಡು ಕಡೆ ಯುದ್ಧ ಕರೆಬಿಟ್ರೆ ಅವ್ರಿಗೆ ಓದಾಡ್ತಾನೆ ಇರ್ತವನು, ಗತಿ ಮುಗಿದೋಯ್ತವನು. ಆದ್ರಿಂದ ಅವನು ಸೇಫ್ ಗಾರ್ಡ್ ಮಾಡ್ತಾರೆ. ಕ್ಷತ್ರಿಯ ನೀವು ವೆಲ್ ಟ್ರೈನ್ಡ್ ಆಗಿದ್ದೀಯಾ, ಉಳಿದವ್ರ ಪಾಪ ಟ್ರೈನಿಂಗ್ ಆಗಿರೋದಿಲ್ಲ ಅವರಿಗೆ, ಅಥವಾ ಯುದ್ಧಕ್ಕೆ ಹೋದ ಗತಿ ಏನಾಗಬೇಕು, ಅವನು ಕರಿಬಾರ್ದು ನೀವು ಅಂತ ಹೇಳಿಬಿಟ್ಟು ಅವನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಉಳಿದವರು ರಕ್ಷಣೆ ಕೊಡಲಿಕ್ಕೆ ಮಾಡಿದ ವ್ಯವಸ್ಥೆ ಹೊರತು ಅವಮಾನ ಮಾಡಲಿಕ್ಕೆ ಮಾಡಿದ ವ್ಯವಸ್ಥೆ ಅಲ್ಲ ಅದು. ಆದ್ದರಿಂದ ನೀನು ಕರಿಬೇಡದು, ಯುದ್ಧಕ್ಕೆ ಹೋಗಬಾರದು. ಕರ್ಣನಿಗೆ ಶಸ್ತ್ರಾಸ್ತ್ರ ಕೊಡೋದಲ್ಲ, ಅವನಿಗೆ ಕೊಡಬೇಕಾದ ಚಾಟಿ ಅಂತ ಹೇಳಿ ಅವ್ರು ಕುದುರೆ ಓಡಿಸೋಂತಾನೆ, ಅವನು ರಥ ಓಡಿಸೋನಲ್ವಾ, ಚಾಟಿ. ಕರ್ಣಾಯಾದ ಪ್ರಥೋಧ ಕಂ ಕೊಟ್ಟು ಈ ಮಾತು ನೋಡಿದ ತಕ್ಷಣ ಕರ್ಣ ರೆಸ್ಪಾಂಡ್ ಮಾಡಬೇಕು. ಕರ್ಣ ಕರ್ಣ ಏನು ಮಾಡಿದಾಗ, ಏನು ಒಪ್ಕೋಬೇಕಾಯ್ತು. ಕರ್ಣ ಅವನು ಓದಿದವನು ತಾನೆ, ಕರ್ಣ ಅಕ್ಸೆಪ್ಟ್ ಮಾಡ್ತಾನೆ. ನಾನು ಇಲ್ಲ, ನಾನು ಕ್ಷತ್ರಿಯ ಅಂತ ಕ್ಲೇಮ್ ಮಾಡಲಿಕ್ಕೂ ಹೋಗೋದಿಲ್ಲ, ನನಗೆ ಅವಮಾನವಾಯಿತು ಏರೋರೋದಿಲ್ಲ. ಕರ್ಣ ಸುಮ್ಮನೆ ನಿಂತ್ಕೋತಾನೆ ಆ ಸಮಯದೊಳಗೆ. ಆಗೊಂದು ಪ್ರಸಂಗ ನಡೀತಾ ಇತ್ತು. ಅಷ್ಟೊತ್ತಿಗೆ ಅಲ್ಲಿಗೆ ದುರ್ಯೋಧನನ್ನೆಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ಈಗಾಗಲೇ ಅವನು ಮೈಂಡ್ ವರ್ಕ್ ಮಾಡ್ತಾ ಇದೆ ಈಗಾಗಲೇ. ಓಹೋ, ಅರ್ಜುನ ದೊಡ್ಡ ಸಮಸ್ಯೆ. ಯಾವಾಗ ಅರ್ಜುನ ಅಷ್ಟು ಚೆನ್ನಾಗಿ ಯುದ್ಧದ ಶಕ್ತಿ ತೋರಿಸಿಬಿಟ್ಟ, ಅವನ ಎದೆ ಒಡೆದೋದಾಗಿತ್ತು ದುರ್ಯೋಧನನಿಗೆ. ಆ ಭೀಮನ ಕಾಲಾಗೆ ಒದ್ದಾಡಿ ಹೋಗಿಬಿಟ್ಟಿದ್ದೇವೆ ಈಗಾಗಲೇ. ನಾವು ಭೀಮನ ಕೂದಲು ಕುಂಸಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ತಮ್ಮ ಕೂಡ ಹಾಗೆ ತಯಾರಾಗಿಬಿಟ್ಟಿದ್ದಾನೆ. ಈಗ ಮುಂದೆ ನಮ್ಮ ಗತಿ ಏನಂತ ಯೋಚನೆ ಮಾಡ್ತಾ ಇದ್ದ. ಕರ್ಣ ಯಾವಾಗ ತೋರಿಸಿಬಿಟ್ಟಲ್ಲ, ಓಹೋ ಇವನು ನನ್ನ ಕಡೆ ಹಾಕ್ಕೊಳ್ಳಬೇಕು ಅಂತ ಪ್ಲಾನ್ ಮಾಡಿದಾಗಲೇ ಟ್ರ್ಯಾಪ್ ಮಾಡಿದೆ. ಇಮ್ಮಿಡಿಯೇಟ್ ನಮ್ಮ ಪಾರ್ಟಿ ಸೇರಿಸ್ಕೋಬೇಕು, ಎಲೆಕ್ಷನ್ಗೆ ಗೆಲ್ಲಬೇಕಾದಂತ ಪ್ಲಾನ್ ಮಾಡ್ತಾರಲ್ಲ, ಒಳ್ಳೆ ಹೆಸರುವಾಸಿ ಆದವನು ಇವನು, ಇವನು ಸಿಕ್ಕಾದ್ರೆ ನಮ್ಗೆ ಗೆದ್ದೋಗ್ತೇವೆ ಅಂತ ಹೇಳಿಬಿಟ್ಟು ಆ ಬುದ್ಧಿ ಉಪಯೋಗಿಸ್ತಾ. ದುರ್ಯೋಧನದ ಸ್ವಾರ್ಥ, ಅವನು ಕರ್ಣನಿಗೆ ಸಹಾಯ ಮಾಡೋ ಉದ್ದೇಶ ಅವನಿಗಿಲ್ಲ, ಅದು ಅಂಡು ಅಡ್ವಾಂಟೇಜ್ ತಗೋಬೇಕಾಗಿದೆ ಅವನಿಗೆ. ಕಷ್ಟ ಇದ್ದಂಥವನು, ಏನು ಭೀಮಸೇನ ಹಾಗೆಲ್ಲ ಮಾತಾಡ್ತೀಯಲ್ಲ, ಅವನು ಸುಸೂತ ಪುತ್ರ, ಕ್ಷತ್ರಿಯ ಅಲ್ಲ, ಯುದ್ಧಕ್ಕೆ ಎರಡು ಮಾತಾಡ್ತೀರಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಅವನು ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಅಂತ ಮಾತಾಡ್ತೀರಲ್ಲ, ನೋಡು ಅವನಿಗೆ ನಾನು ರಾಜ್ಯಾಭಿಷೇಕ ಮಾಡ್ತೇನೆ. ಈಗ ಅಂಗರಾಜ್ಯ ಅಂತ ಒಂದು ರಾಜ್ಯ ಇದೆ, ಅದಕ್ಕೆ ಅಧಿಪತಿಯನ್ನ ಕರ್ಣನ ಮಾಡಿಬಿಡ್ತಾನೆ, ಅದು ರಾಜನಾಗಿಬಿಡ್ತಾನೆ, ಕ್ಷತ್ರಿಯರಾಗಿಬಿಡ್ತಾನೆ ಅಂತ ಹೇಳಿಬಿಟ್ಟು ಪಟ್ಟಾಭಿಷೇಕ ಮಾಡೇಬಿಟ್ಟಂತೆ ಕರ್ಣನಿಗೆ ದುರ್ಯೋಧನ. ಈ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದುರ್ಯೋಧನನಿಗೆ, ದುರ್ಯೋಧನ ಭಾರಿ ಹೆಲ್ಪಿಂಗ್ ನೇಚರು, ಭಾರಿ ಒಳ್ಳೆಯವನು, ಎಲ್ಲರೂ ಕೈಬಿಟ್ಟ ಕರ್ಣನ ಒಳಗೆ ಸಹಾಯ ಮಾಡಿಬಿಟ್ಟ ಅಂತ ತಿಳ್ಕೊಂಡಿದ್ದೀರಿ, ಹಾಗೆ ಮಾಡಲಿಲ್ಲ. ಎಲ್ಲರೂ ಕೈಬಿಟ್ಟು ಇವನನ್ನು ನಾನೀಗೇನಾದ್ರೂ ಸನ್ಮಾನ ಮಾಡಿಬಿಟ್ರೆ ನನ್ನ ಕಡೆ ಕೊನೆವರೆಗೂ ಬಿದ್ದಿರ್ತಾನೆ ಇವನು ಅಂತ ತಿಳ್ಕೊಂಡ್ಬಿಟ್ಟು ನನ್ನ ಹಂಗಿಗೆ ಬೀಳ್ತಾನೆ. ನನ್ನ ಹಂಗಿಗೆ ಬೀಳ್ತಾನಾದ್ದರಿಂದ ನಾಳೆ ನನ್ನ ಕೆಲಸ ಯುದ್ಧ ಮಾಡಲೇಬೇಕಾಗತ್ತೆ ಅಂತ ಸಂಚು ಮಾಡ್ತಾನೆ. ಇದು ಮನುಷ್ಯನ ಒಂದು ಸ್ವಾರ್ಥದ ಮುಖ ಇದುವರು. ನೋಡೋದಕ್ಕೆ ಒಳ್ಳೇದು ಕಂಡ ಕಾಣುತ್ತೆ, ಒಳಗೆ ಬುಟ್ಟಿಗೆ ಹಾಕೋತಾ ಇದ್ದ. ಈ ಕರ್ಣನನ್ನು ತನ್ನ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕು ಅವನು. ಅದಕ್ಕೋಸ್ಕರ ಪಟ್ಟಾಭಿಷೇಕ ಮಾಡಿಬಿಟ್ಟನಂತೆ. ಅವನು ಅನಿಸುತ್ತೆ ನಮಗೆ, ಅಬ್ಬ ಅಂತೂ ಪರವಾಗಿಲ್ಲ, ದುರ್ಯೋಧನ ಏನೋ ಒಂದು ಮಾಡಿದೆ ಬಿಡ್ರಿ, ಅಂತೂ ಇಷ್ಟು ಮಾಡಿದ್ದಲ್ಲ ಪುಣ್ಯಕ್ಕೆ, ಅಷ್ಟಾದ್ರೂ ದೊಡ್ಡತನ ಇದೆಯಲ್ಲ ಅಂತ ಕೇಳಿದರೆ ಹೇಳುತ್ತಾರೆ, ದುರ್ಯೋಧನ ದುರ್ಯೋಧನನೇ, ಅವನ ದೊಡ್ಡತನದ ಹೆಸರು ಕೂಡ ಹುಡುಕಕ್ಕೆ ಹೋಗಬೇಡಿ ನೀವೀಗ. ಅಲ್ಲೇನು ನಡೆದಿತ್ತು ಗೊತ್ತಾ ಅಂತ ಹೇಳುತ್ತಾರೆ. ಅವನು ಅಂಗರಾಜ್ಯ ಕೊಟ್ಟನಲ್ಲ, ಅಂಗರಾಜ್ಯ ಕೊಟ್ಟನಲ್ಲ, ಅದು ಯಾರು ಸಂಪಾದನೆ ಮಾಡಿದ್ದು ಗೊತ್ತೇ, ಅಂಗರಾಜ್ಯ ಅದು ಭೀಮಸೇನ ಸಂಪಾದನೆ ಮಾಡಿದ್ದನು. ಭೀಮಸೇನ ಜರಾಸಂಧನನ್ನು ಸೋಲಿಸಿ, ಮೂಲತಃ ಅದು ಅಧಿರಥನದು, ಜರಾಸಂಧ ಗೆದ್ದಿರ್ತಾನೆ, ಆತ ಅವನನ್ನು ಸೋಲಿಸಿ ಅದರ ಅರ್ಧ ಭಾಗವನ್ನು ಕಿತ್ತಿ ಧೃತರಾಷ್ಟ್ರನಿಗೆ ಸೇರಿಸಿರ್ತಾನೆ, ತಂದುಬಿಟ್ಟು ಈ ಹಸ್ತಿನಾಪುರದ ರಾಜ್ಯಕ್ಕೆ ಸೇರಿಸಿರ್ತಾನೆ. ಅಂದಮೇಲೆ ಭೀಮ ಗೆದ್ದ ರಾಜ್ಯ, ದಾನ ಮಾಡ್ತಾರೆ ದುರ್ಯೋಧನ, ಭಾರಿ ಚೆನ್ನಾಗಿದೆ. ದಾರೆ ಲೋಕದವ್ರದ್ದು ಪಿತ್ತ ಕಟ್ಬಾರ್ದು ಕಷ್ಟಾರ್ ಪಡೋದು ಕೊಟ್ಟುಬಿಟ್ರೆ ಎಲ್ಲ ದಾನ ಮಾಡಿಬಿಡೋದು, ಅಷ್ಟು ವೈಕ್ಲಾಸ ದಾನ ಮಾಡೋದು. ನಿನ್ನ ಸಂಪಾದನೆ ದಾನ ಮಾಡ, ಯಾಕೆ ಕಂಡವ್ರ ಸಂಪಾದನೆ ದಾನ ಮಾಡಿ ಏನು ಬಂತೀಗ. ಅದಕ್ಕೆ ವಿಜಯದಾಸ ಹೇಳ್ತಾರೆ, ಅವನ ಒಡವೆಯ ತಂದು ಇವನು ಇವನು ದಾನವ ಮಾಡಿ ಅವಗಲ್ಲದೆ ಪುಣ್ಯ ಇವಾಗೆ ಬಹುದೇ ಅಂತ ಹೇಳಿದ್ದಾರೆ. ಯಾರೋ ವಸ್ತು ದಾನ ಮಾಡೋದಾದ್ರೆ ಯಾರ ಬೇಕಾದ್ರೆ ಮಾಡ್ತಾನೆ, ಅದು ಧರ್ಮ ಅಲ್ಲ. ಭೀಮಸೇನೆ ರೇಟ್ ಇದೆ ದಾನ ಮಾಡೋದು, ದುರ್ಯೋಧನ ರೇಟೇ ಇಲ್ಲ, ಅನ್ನೇನು ದಾನ ಮಾಡ್ದ, ತಂದು ಕೊಡ್ಲಿಬೇಕಾದ್ರೆ ತಂದು ಕೊಡ್ಲಿಕ್ಕೆ ತಯಾರಿಲ್ಲ ಅವನು, ಇನ್ನೊಬ್ಬರನ್ನು ಕೊಡ್ತಾ ಇದ್ದಾನೆ, ಇದು ಭಾರಿ ವಿಶೇಷ. ಆದ್ರಿಂದ ದುರ್ಯೋಧನದ ತ್ಯಾಗ ಅಲ್ಲ, ಇನ್ನೊಂದು ಮೋಸ, ಇನ್ನೊಂದು ಮೋಸ ಮಾಡ್ತಾನೆ ದುರ್ಯೋಧನ. ಆ ಕಾಲ ಧೃತರಾಷ್ಟ್ರ ಏನು ಮಾಡಬೇಕಾಗಿತ್ತು ಗೊತ್ತೇನು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ನೋಡಯ್ಯ ನೀನು ಸಂಬಂಧಪಟ್ಟಿದ್ದಲ್ಲ, ಬೇಕಾದ್ರೆ ನಿಂದು ಕೊಡು, ಯಾವ್ದಾದ್ರು ಕೊಡು. ಅವನು ಕೂಡ ಕಿದ್ದಿರ್ತಾರೆ ಪಾಪಿಷ್ಟ, ಏನೂ ಇಲ್ಲ ಅವನಲ್ಲಿ ಸ್ವಂತ ಆಸ್ತಿ ದುರ್ಯೋಧನಿಗಿಲ್ಲ, ಕಂಡುಕೊಂಡವ್ರ ಸ್ವತ್ತಿವಿಲ್ಲೇ ಬದುಕಿದ ಅವನು. ಸ್ವಂತ ದುಡಿದು ಗೊತ್ತಿದ್ದಿರ್ತಾನೆ ಅವನಿಗೆ, ಕರ್ಮಣ್ಯವಾಧಿಕಾರಷ್ಟೇ ಇಲ್ಲ ಅವನಿಗೆ, ಬರೀ ದರ್ಪ ಜೋರಿನಲ್ಲಿ ಬೆಳೆದವನೇ ಹೊರತು ಸ್ವಂತ ಇಲ್ಲ. ತಾನು ಸಂಬಂಧಪಟ್ಟು ಸುಮ್ಮನೆ ಕೊಡಬಾರದೆ, ಇನ್ನೊಬ್ಬರದ್ದು ಕೊಟ್ಟು ಕೊಟ್ಟು ಹಾಗೆ ಮಾಡ್ತಾನೆ. ಇದು ಭಾರಿ ಮೋಸ ಅಂದರೆ ಭಾರಿ ಮೋಸ. ಇದು ಅನೇಕರು ಲಂಚ ಕೊಡ್ತಾರಲ್ಲ, ಎಲ್ಲಿಂದ ಕೊಡ್ತಾರೆ ಗೊತ್ತಾ, ಲಂಚ ತೊಗೊಂಡಿದ್ದೇನೆ ಕೊಡ್ತಾರೆ, ಅದು ವಿಶೇಷ. ಯಾರು ಇವ್ರಿಗೆ ಅವ್ರದ್ದು ಇವ್ರಿಗೆ ಕೊಟ್ಟು ತಾಯಿ ಸಾಗಿಸ್ಬಿಡ್ತಾರೆ, ಇದು ಪಾಪ ಹೊರಕೊಂಡು ಅವನು ಸಾಯ್ತಿರ್ತಾನೆ, ಕೊಟ್ಟವನು ಒದ್ದಾಡ್ತಿರ್ತಾನೆ ಮೂಲದವನು ಅಂತ ಸ್ಥಿತಿ ಬಂದಿದೆ. ನಿಜವಾಗ್ಲೂ ದೊಡ್ಡತನ ಯಾರದು ಗೊತ್ತೇನು, ಭೀಮಸೇನ ದೊಡ್ಡತನ. ನಿಜವಾಗ್ಲೂ ಪ್ರೊಟೆಸ್ಟ್ ಧೃತರಾಷ್ಟ್ರ ಮರ್ಯಾದೆ ಹೋಗ್ತಾ ಇತ್ತು, ಏನು ದೊಡ್ಡಪ್ಪ ಹೇಗೆಲ್ಲ ಮಾತಾಡ್ತೀಯಲ್ಲ, ಯಾರ ರಾಜ್ಯ ಗೊತ್ತಾ ಅಂತ ಕೇಳಿದ್ರೆ ಧೃತಾಷ್ಟ್ರದ ಮತಿ ಮರ್ಯಾದೆ ಏನಾಗ್ತಾ ಇತ್ತು? ಭೀಮಸೇನ ಏನ್ ಮಾಡ್ತಾನೆ, ಜ್ಯೇಷ್ಠ ಭ್ರಾತ ಪಿತೃತಮಃ ಅಂತ ಧರ್ಮರಾಜ ಗೌರವ ಕೊಟ್ಟಿದ್ದರಿಂದ, ಪಾಂಡುರಾಜನ ಗೌರವ ಕೊಟ್ಟಿದ್ದರಿಂದ ದೊಡ್ಡಪ್ಪನಿಗೆ ಅವಮಾನವಾಗಬಾರದು ಸುಮ್ಮನೆ ಇರ್ತಾನೆ. ಇದು ಪಿತೃದೇವೋಭವ ಅನ್ನೋದಕ್ಕೆ ದೃಷ್ಟಾಂತನೇ ಹೊರತು ಬೇರೆ ಏನೂ ಅಲ್ಲ. ಇಲ್ಲಿ ಭೀಮಸೇನ ದೊಡ್ಡಸ್ತಿಕೆ ಕಾಣ್ತಾ ಇದೆ ಹೊರತು ದುರ್ಯೋಧನ ದೊಡ್ಡಸ್ತಿಕೆ ಅಲ್ಲ. ಅದು ನಿಜವಾದ ಅರ್ಥದಲ್ಲಿ ದುರ್ಯೋಧನ ದೊಡ್ಡ ಮೋಸವನ್ನೇ ಮಾಡಿದ. ಇನ್ನೂ ತುಂಬ ಸ್ವಾರಸ್ಯವಾದ ಭಾಗ ಇದೆ. ಈ ಕರ್ಣ ಏನು ಮಾಡಿದ ಯೋಚನೆ ಮಾಡಿ. ಕರ್ಣ ಏನು ಮಾಡಿದ? ಅವ್ರು ರಾಜ್ಯ ಕೊಡ್ತೀನಿ ಅಂತ ಹೇಳಿದರೆ ಇಸ್ಕೊಂಡು ಬಿಟ್ಟಲ್ಲ ಕರ್ಣ ಎಂಥವು. ನೀ ಮಧ್ಯೆ ಅನೇಕರಿಗೆ ಗೊತ್ತಿಲ್ಲ, ದಾನ ಇಸ್ಕೊಳ್ಳೋ ಹಕ್ಕು ಬ್ರಾಹ್ಮಣರದ್ದು ಮಾತ್ರ ಹೊರತು ಬೇರೆ ಯಾರಿಗೂ ದಾನ ಇಸ್ಕೊಳ್ಳೋ ಹಕ್ಕಿಲ್ಲ. ಕ್ಷತ್ರಿಯ ಅಂತೂ ದಾನ ಏನು ಮಾಡಿ ಇಸ್ಕೋಬಾರ್ದು. ಕ್ಷತ್ರಿಯ ದಾನ ಇಸ್ಕೊಳ್ಳೇಬಾರ, ಅವನು ರೂಲರ್ ಅವನು ಪಾಪ, ಇನ್ನೊಬ್ರಿಗೆ ಕೊಡಬೇಕು ಅವನು. ಅವನೇ ಇಸ್ಕೊಂಡು ಬಿಟ್ರೆ ತಂದೆ ತಾಯಿನ ಊಟ ಹಾಕಿ ದುಡ್ಡು ಕೇಳಿಬಿಟ್ರೆ ಮಕ್ಕಳು ಯಾರ ಹತ್ರ ಕೊಡೋದು ತಗೋಬೇಕಾಗಿ? ಊಟ ಎಲ್ಲಿ ಮಾಡಬೇಕು ಅವನು? ನಿಮ್ಮಲ್ಲಿ ಅವನು ಕ್ಷತ್ರಿಯ ಕೊಡಬೇಕಾದವನು ತಗೊಳ್ಬೇಕಾದವನಲ್ಲ. ಅವನು ರೈಟಿಂದ ತಗೋಬೇಕೇ ಹೊರತು ದಾನ ಧರ್ಮ ತಗೊಳ್ಬಾರ್ದು, ಭಿಕ್ಷೆಯಿಂದ ತಗೊಳ್ಬಾರದು ಅವನು. ಆದ್ದರಿಂದ ಕರ್ಣ ರಿಜೆಕ್ಟ್ ಮಾಡಬೇಕಾಗಿತ್ತು. ನೋಡಯ್ಯ ನೋ ಥ್ಯಾಂಕ್ಸ್ ಅಂತಾರಲ್ಲ ಅನ್ಬೇಕಾಗಿತ್ತು. ಭಾರಿ ದೊಡ್ಡವನು ದುರ್ಯೋಧನ ನೀನೀಗ, ಆದರೆ ನಾನು ಸಂಪಾದನೆ ಮಾಡ್ತೇನಯ್ಯ ಹಾಗೆಲ್ಲ ತಗೊಳ್ದು ಅನ್ಬೇಕಾಗಿತ್ತು. ಆದರೆ ಕರ್ಣ ಏನು ಮಾಡಿದ ಗೊತ್ತೇನು, ಅಕ್ಸೆಪ್ಟ್ ಮಾಡಿಬಿಡ್ತಾನೆ ಅದನ್ನು. ಯಾತಕ್ಕೆ? ಅವನಿಗೊಂದು ರೆಕಗ್ನಿಷನ್ ಬೇಕಾಗಿರುತ್ತೆ ಆ ಟೈಮ್ನಲ್ಲಿ. ಅವನು ವೀಕ್ಷಿಸ್ ಕರ್ಣನ ದೌರ್ಬಲ್ಯ ಅದು. ನಾನೀಗ ರಾಜನಾಗಿಬಿಟ್ರೆ ನಂದು ರಾಜ ಅಂತ ಹೆಸರು ಬರುತ್ತೇನೆ, ಅಂಗರಾಜ ಅಂತ ಅನ್ಸ್ಕೊಂಡ್ಬಿಡ್ತೇನೆ ನಾನೀಗ. ಆ ಮೂಲಕ ತನ್ನ ಅವಾಗ ಅವಮಾನ ಕಡಿಮೆ ಆಗುತ್ತೆ ಅನ್ನೋ ಭಾವನೆಯಿಂದ ಅಕ್ಸೆಪ್ಟ್ ಮಾಡಿಬಿಡ್ತಾನೆ. ದೊಡ್ಡ ತಪ್ಪಿದು ಅದು, ಕರ್ಣ ಮಾಡಬಾರ್ದಾಗಿತ್ತು. ತುಂಬ ಜನ ನೋಡಿ ಇದೇ ಪ್ರಶ್ನೆ ಮುಂದೆ ಬರುತ್ತೆ ಧರ್ಮರಾಜಾದಿಗಳ ಕೇಳಿ, ಅಕ್ಸೆಪ್ಟ್ ಮಾಡೋದಿಲ್ಲ ಅವರು. ನಾವು ಹಾಗೆಲ್ಲ ತಗೊಳ್ಳೋದಕ್ಕಾಗೋದಿಲ್ಲ, ಸಂಪಾದನೆ ಮಾಡಿ ತಗೋತೇವೆ ಹೊರತು ಈ ದಾನ ಧರ್ಮ ತಗೊಳ್ಳೋದು ಸಾಧ್ಯ ಇಲ್ಲ. ಕ್ಷತ್ರಿಯ ತಗೊಂಡ್ರೆ ಭಿಕ್ಷೆ, ಬ್ರಾಹ್ಮಣ ತಗೊಂಡ್ರೆ ದಾನ, ಕರ್ಣ ಭಿಕ್ಷೆ ತಗೊಂಡಾಗಾಯ್ತು. ನಿಜವಾಗಲೂ ನೋಡಿ ಭೀಮಸೇನ ಸರಿ ಹೋಯ್ತು. ಕ್ಷತ್ರಿಯ ದಾನ ತಗೋಬಾರ್ದು, ಕರ್ಣ ಕ್ಷತ್ರಿಯ ಅಲ್ಲ, ಅದಕ್ಕೆ ದಾನ ತಗೊಳ್ಳೋ ಬುದ್ಧಿ ಬಂದ್ಬಿಡ್ತಾರೆ. ಅಂದರೆ ಔಟ್ ಆಫ್ ಡೇ ಹೋಗಿಬಿಟ್ಟ ಕರ್ಣ, ಬ್ರಾಹ್ಮಣನ ಕಳ್ಕೊಂಡಾಗ ಕ್ಷತ್ರಿಯ ಅಂತ ಕಳ್ಕೊಂಡ್ಬಿಟ್ಟಿದ್ದಾರೆ. ಕ್ಷತ್ರಿಯದ ಕೆಚ್ಚವನಲ್ಲಿ ಬಂದಿಲ್ಲ, ಕ್ಷತ್ರಿಯನ ಕೆಚ್ಚವನಲ್ಲಿ ಬಂದಿಲ್ಲ ಅಂದಮೇಲೆ ಕ್ಷತ್ರಿಯ ಅಲ್ಲ ಅಂತ ಆ ಛಲ ಇರಬೇಕು. ಅದಕ್ಕೆ ಧ್ರುವನ ಕಥೆಯಲ್ಲಿ ಬರ್ತದೆ. ಧ್ರುವ ಏನು ಮಾಡ್ತಾನೆ ಭಾಗವತದಲ್ಲಿ ಕೇಳಿರ್ತೇನೆ. ಮಲತಾಯಿಯಿಂದ ಅವ